यदिकं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दा पणितु पेळुवे परम भगवत भक्तरिदनादरदि केळुवुदु कृष्ण रायर आराधने ರಾಯರಲ್ಲಿ ಗುರುಗಳಲ್ಲಿ ಭಕ್ತಿ ಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಗುರುಗಳಲ್ಲಿ ಭಕ್ತಿ, ಭಕ್ತಿ ಏನು ಮಾಡಬೇಕು, ಭಕ್ತಿ ಏನು ಅಂದ್ರೆ ಅವರು ಹೇಳಿದ ಮಾತುಗಳಲ್ಲಿ ನಾವು ನಮ್ಗೆ ಒಂದು ಕನ್ವಿಕ್ಷನ್ ಧಾಡ್ಯ ಬರಬೇಕು. ಅವ್ರು ಹೇಳಿದ್ದಾರೆ, ಅವ್ರು ಏನೋ ಹೇಳಿದ್ದಾರೆ, ನಾವು ಅದನ್ನ ಹೋಗಿ ವಿಚಾರ ಮಾಡೋಣ. ವಿಚಾರ ಮಾಡೋದು ಒಳ್ಳೇದೇ, ಆ ವಿಚಾರ ಮಾಡಿ ಆ ಒಂದು ಕನ್ವಿಕ್ಷನ್ ಬರಬೇಕು. ಅದೇ ಗುರು ಎಲ್ಲಿ ಬರುತ್ತೋ ಅವಾಗ ಅದು ಗುರು ಭಕ್ತಿಯಾಗಿ ಆಗತ್ತೆ. ಯಾಕೆ ಭಕ್ತಿ ಬರುತ್ತೆ ಅಂದ್ರೆ ಅವರು ಹೇಳುವಂತ ಮಾತುಗಳ ಆ ಒಂದು ಪ್ರಾಮಾಣಿಕತೆ, ಆ ಮಾತು ಮೇಲೆ ವಿಶ್ವಾಸ, ಇದು ಹೇಳಿದ್ದಾರೆ ಇದನ್ನ ನಾವು ಆಚರಣೆ ಮಾಡಿದ್ರೆ ಇದಾಗತ್ತೆ. ಯಾಕೆಂದ್ರೆ ಅವರು ಮಾಡಿ ಆ ಒಂದು ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡಿದ್ದಾರೆ. ಅವರು ಹೋದವರು ಹೇಳಬೇಕು ಆ ಒಂದು ಯಾರು ಹೂಯವರ್ ಕ್ರಾಸಸ್ ದ ಓಷನ್, ಹೂಯವರ್ ಆ ಒಂದು ಸಾಧನೆ ಮಾಡಿ ಆ ಸಿದ್ಧತೆಯನ್ನ ಯಾರು ಪಡೆದಿದ್ದಾರೋ ಅವ್ರು ಹೇಳೋ ಮಾತುಗಳು ಪ್ರಮಾಣ ಆಗ್ಬಿಡತ್ತೆ. ಅವರು ಕಂಡ ಭಗವಂತ ಅವರು ಕಂಡಿದ್ದಾರೆ, ಅದು ನಮಗೆ ಪ್ರಮಾಣ ಆಗ್ಬಿಡತ್ತೆ. ಸೊ ಆ ಗುರುಗಳ ಮಾತುಗಳಲ್ಲಿ, ಗುರುಗಳ ಹೇಳಿದ್ದಲ್ಲಿ ನಮಗೆ ಕನ್ವಿಕ್ಷನ್ ದೇವರೇ ತಂದು ಕೊಡಬೇಕು ನಮಗೆ. ಆ ನಮ್ ಸಾಧನೆಗಳು ಪಕ್ವ ಆದಾಗ ಆ ಒಂದು ಕನ್ವಿಕ್ಷನ್ ಬಂದೇ ಬರುತ್ತೆ. ಎಷ್ಟು ಕನ್ವಿಕ್ಷನ್ ಬರುತ್ತೆ ಅಂದ್ರೆ ಯಾರಿಗೇನು, ಅದು ಮೂಢನಂಬಿಕೆಯಲ್ಲ. ನಾವು ವಿಚಾರ ಮಾಡಿ ಚಿಂತನೆ ಮಾಡಿ ಆ ಗುರುಗಳು ಹೇಳಿದ್ದು ನಮ್ಗೆ ಅದು ಕನ್ವಿನ್ಸ್ ಆಗಬೇಕು. ಯುಕ್ತಿ ಬಲದಿಂದ ಕನ್ವಿನ್ಸ್ ಆಗದಾಗ ಅವರಲ್ಲಿ ಆ ಸ್ವತವಾಗೆ ನಮ್ಮ ಹೃದಯದಿಂದಲೇ ಭಕ್ತಿ ಓಡತ್ತೆ. ಅದು ಗುರುಭಕ್ತಿ ಅಂತ ಹೇಳೋದು. ಆ ಗುರುಭಕ್ತಿಯನ್ನ ನಮ್ಗೆ ರಾಘವೇಂದ್ರ ಸ್ವಾಮಿಗಳು, ಅವರ ಅಂತರ್ಯಾಮಿಯಾದಂತ ಭಾರತೀಯ ರಮಣ ಮುಖ್ಯ ಪ್ರಾಣನಾದಂತ ಆ ನಾರಾಯಣ ಲಕ್ಷ್ಮೀನಾರಾಯಣ ನಮ್ಗೆ ಕರುಣಿಸಬೇಕು ಅಂತ ಪ್ರಾರ್ಥನೆ. ಇವಾಗ ಅದು ಭಾಗವತ ಧರ್ಮ ನೋಡ್ತಾ ಬಂದಿದ್ದೀವಿ. ಭಾಗವತ ಧರ್ಮದಲ್ಲಿ ಚೀರವಸನಂ ಹೇಳಿದ್ದೀವಿ. ಚೀರವಸನಂ ಹೇಳುವಾಗ ಅದು ಎಲ್ಲವೂ ಇಷ್ಟು ತನಕ ಹೇಳಿದ್ದು ಎಲ್ಲವೂ ಇಲ್ಲಿ ಬರತ್ತ ಅಂತ ಹೇಳ್ತಾರೆ. ಅಂದ್ರೆ ನಾವು ಜೀವನ ಅಂದ್ರೆ ಹೇಳಿದ್ದನ್ನೇ ಹೇಳ್ತಾರ ಅಂದ್ರೆ ಇಲ್ಲ, ಹೇಗೆ ಜೀವನವನ್ನ ನಡೆಸಬೇಕು ಎಂಬುದಕ್ಕೆ ಅದು ಉದಾಹರಣೆ. ಚೀರವಸನ, ಚೀರವಸನ ಚಿರಂ ವಸನ ಅಂತ ಇದೆ. ಚೀರ ಅಂದ್ರೆ ಆ ಒಂದು ಸುಟ್ಟ ಬಟ್ಟೆಯಂತೆ, ಆ ಒಂದು ತೂತು ಬಿದ್ದ ಬಟ್ಟೆಯಂತೆ ಅಂತಾನು ಅರ್ಥ ಬರುತ್ತೆ. ಆ ಹೇಗೆ ಅಂದ್ರೆ ನಾವು ಆ ಭಾಗವತ ಧರ್ಮಗಳನ್ನ ಏನೇನು ಹೇಳಿದ್ದಾರೋ ಎಲ್ಲ ಕಡೆನೂ ಬರುತ್ತೆ. ಭಾಗವತದಲ್ಲಿನೂ ಬರುತ್ತೆ, ನಮ್ಗೆ ಗೀತೆಯಲ್ಲಿನೂ ಬರುತ್ತೆ, ರಾಯರನ್ನೂ ಹೇಳಿದ್ದಾರೆ ಇನ್ನೊಂದು ಮುಖದಿಂದ ಹೇಳಿದ್ದಾರೆ. ಮಹಾಭಾರತ ತಾತ್ಪರ್ಯನೇ ತಗೊಂಡ್ರೆ ಅದನ್ನ ಇನ್ನೊಂದು ಮುಖದಿಂದ ಹೇಳ್ತಾರೆ. ಬಟ್ ಎಲ್ಲದೂ ಒಂದೇ ತರ ಅನ್ವಯ ಮಾಡಬಹುದು ಆ ವಿಷಯ. ಸೊ ಈ ರೀತಿಯಿಂದ ನಾವು ನಮ್ಮ ಜೀವನವನ್ನ ನಡೆಸಬೇಕು. ನಡೆಸಿದ್ರೆ ಅದಕ್ಕೆ ಚೀರವಸನ ಹೇಗೆ ನಡೆಸಿದ್ರೆ ನಮಗೆ ಈವಾಗ ಮಾಡುವಂತ ಕರ್ಮ, ಹಿಂದೆ ಮಾಡಿದ ಕರ್ಮ ಪ್ರಾರಬ್ಧದಲ್ಲಿ ಇದ್ರೆ ಅದು ನಾವು ಅನುಭವ ಮಾಡಲೇಬೇಕು. ಅದಕ್ಕಾಗಿ ಜನ್ಮಗಳ ತಾಳವೇ ಬೇಕು. ಬಟ್ ಈವಾಗ ಈ ಕ್ಷಣದಲ್ಲಿ ನಾವು ಮಾಡುವಂತ ಈ ಕರ್ಮಗಳಿಂದ ನಮಗೆ ಬಂಧನೆ ಬರದೇ ನಾವು ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಚರ್ಯೆ ಇರಬೇಕು. ಆ ಚರ್ಯೆ ನಮಗೆ ಹೇಗೆ ಬರುತ್ತೆ ಅಂದ್ರೆ ಅದು ಅದೇ ಫಸ್ಟ್ ಹೇಳಿದಂತೆ ಸರ್ವತಾ ಮನಸೋ ಸಂಗಂ ಆದೌ ಎರಡು ಕಡೆ ಆದೌ ಸತ್ಸಂಗ ಸಾಧು ಸಂಗ. ಸೊ ಅದು ಹೇಳಿದ್ದಾರೆ, ಆ ಮೂಲಕವಾಗಿ ಬರುತ್ತೆ. ಭಗವಂತನೇ ಅದನ್ನ ಕೊಡಿಸ್ತಾನೆ. ಯಾಕೆ ಕೊಡಿಸ್ತಾನೆ ಭಗವಂತ, ಯಾಕೆ ಅದನ್ನ ಮಾಡ್ತಾನೆ ನಮ್ಗೆ ಅಂದ್ರೆ ತಿರ್ಗಾ ಅದೇ ಹೇಳ್ತಾರೆ, ಭಗವಂತ ಇಷ್ಟು ಕರುಣಾಳು ಅಂದ್ರೆ ನಮ್ಮಂತವರಿಗೆ ನಾವು ತಪ್ಪಾದ ದಾರಿಯಲ್ಲಿ ಹೋಗ್ತೀವಿ. ತಪ್ಪಾದ ಆಸೆ, ತಪ್ಪಾದ ತಿಳುವಳಿಕೆ ಇರೋವಾಗ ನಮ್ಗೆ ಗೊತ್ತಿಲ್ಲ, ನಮ್ಮ ಪೂರ್ವ ವಾಸನೆಗೆ ಅನುಗುಣವಾಗಿ ಅದೇನೋ ಹೋಗ್ತಾ ಇರೋವಾಗ ದೇವರ ಕರುಣೆ ಎಂತಾದ್ದು ಅಂದ್ರೆ ಅಯ್ಯೋ ಈ ಹುಡುಗ ಆ ಒಂದು ಅವನ ಯೋಗ್ಯತೆ ಒಳ್ಳೇದಾಗಿದೆ, ಅವನಿಗೆ ಇನ್ನು ಬುದ್ಧಿ ಹೇಳುವಂತ ಗುರುಗಳು ಸಿಕ್ಕಿಲ್ಲ, ಅವನಿಗೆ ಹುಡ್ಕೊಳ್ಳಕ್ಕೆನೂ ಬರಲ್ಲ. ಒಳ್ಳೆ ಗುರುಗಳು ಬೇಕು ಅಂತ, ಗುರು ಬೇಕು ಅಂತಂದ್ರೂ ಎಲ್ಲೆಲ್ಲ ಹೋಗ್ತಾನೆ, ಎಲ್ಲೆಲ್ಲೋ ಒಂದು ರಾಯರು ಅಂದ್ರೆ ಬರೀ ಒಂದು ಮಿರಕಲ್. ಆ ರಾಯರನ್ನ ಹಿಡಿದನು ಅಲ್ಲಿನೂ ತಪ್ಪು ಮಾಡಲಿಕ್ಕೆ ಶುರು ಮಾಡ್ಬಿಡ್ತಾನೆ. ಹಾಗೆ ಇರೋವಾಗೆ ದೇವರೇ ನಮ್ಗೆ ಒಂದು ಗುರುಗಳ ಕಳಿಸ್ತಾರಂತ, ನಮ್ಮನ್ನ ತಿದ್ದಲಕ್ಕೆ ಕಳಿಸ್ತಾರೆ. ಗುರುಗಳ ಸಿಟ್ಟು ಅಂತ ಬರುತ್ತೆ, ಗುರುಗಳು ಸಿಟ್ಟು ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಆಗತ್ತಂತ. ಅಂತ ಹೇಳ್ತಾರೆ. ಸೊ ಇಂತಹ ಗುರುಗಳನ್ನ ತಂದು ಕೊಡ್ತಾರೆ ಅನ್ನೋದು ಚೀರ ವಸನ ಆಗಬೇಕಂದ್ರೆ ಆ ಅನುಗ್ರಹ ಬೇಕು, ಗುರು ಅನುಗ್ರಹ ಬೇಕು. ಗುರು ಜೊತೆಯಲ್ಲಿ ನಮ್ಮನ್ನ ಸೇರಿಸೋದು ಆ ಭಗವಂತನೇ ಆ ಕಾಲಕ್ಕೆ ಸೇರಿಸ್ತಾನೆ ಎಂಬುದನ್ನ ಇಲ್ಲಿ ವಸುದೇವನಿಗೆ ನಾರದರು ಬಂದ ನಾರದರ ಆಗಮನ ಹೇಗಿತ್ತು ಎಂಬುದನ್ನ ಅದನ್ನ ಫಸ್ಟ್ ಹೇಳಿದ್ದಾರೆ. ಸೊ ಹೀಗಿದು ಆದ ಮೇಲೆ ಆ ವೇದೋಕ್ತ ಕರ್ಮ ಅಂಬೋ ಒಂದು ಬಟ್ಟೆಯನ್ನ ನಾವು ತಾಳಬೇಕಂತ ಹಾಗೆ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಸಂತೋಷ ಅಂತ ಬರುತ್ತೆ. ಏನು ಸಂತೋಷ ಅಂದ್ರೆ ಅಲ್ಲಿ ಹೇಳ್ತಾರೆ, ಸಂತೋಷ ಅಂದ್ರೆ ತೃಪ್ತಿ ಅಂತ ಆಗತ್ತೆ, ತೃಪ್ತಿ ತುಷ್ಟಿ ಇದೆಲ್ಲ ಆಗತ್ತೆ. ಯಾವುದಲ್ಲಿ ಸಂತೋಷ ನಮ್ಗೆ ಬೇಕು, ಯಾವುದಲ್ಲಿ ಸಂತೋಷ ಬೇಕು ಅಂದ್ರೆ ಹೇಳ್ತಾರೆ, ಸಂತೋಷಂ ಏನ ಕೇನ ಚಿತ್ ಫಸ್ಟ್ ಸಂತೋಷ ಅಂತ ಹೇಳುವಾಗ ಏನು ಅಂತ ಡಿಫೈನ್ ಮಾಡ್ತಾರೆ. ಸಂತೋಷ ಅಂದ್ರೆ ಎದುರುಚ್ಛಾ ಲಾಭ ಅಂತ ನಾವು ಹೇಳ್ತೀವಲ್ಲ, ಎದುರುಚ್ಛಾ ಲಾಭ ಅನ್ಎಕ್ಸ್ಪೆಕ್ಟೆಡ್ ಅಂತ ಬರುತ್ತೆ. ಅದರ್ವೈಸ್ ಒರಿಜಿನಲ್ ಮೀನಿಂಗ್ ಅಂದ್ರೆ ಆ ಹೆಸರಿನಿಂದ ಕರೆಸಲ್ಪಡುವಂತ ಭಗವಂತ, ಆ ಭಗವಂತನಿಗೆ ನಮಗೆ ಯಾವ ಕಾಲದಲ್ಲಿ ಎಷ್ಟು ಕೊಡಬೇಕು, ಎಷ್ಟು ಕೊಡಬೇಕು ಅಂದ್ರೆ ಎಷ್ಟು ದುಡ್ಡು ಕಾಸು ಕೊಡೋದಾಗಲಿ, ಮತ್ತು ನಮ್ಗೆ ನೆಂಟರು ಮುಂತಾದವ್ರನ್ನ ಕೊಡೋದಾಗಲಿ, ಮತ್ತು ಅದನಿಂದ ಸಂತೋಷ ಅದನ್ನ ಭಗವಂತನೇ ಕೊಡ್ತಾನ ಎದುರುಚ. ಸೊ ಭಗವಂತ ಯಾವುದನ್ನ ಕೊಟ್ಟಿದ್ದಾನೋ ಅದನಿಂದ ಸಂತೋಷವಾಗೆ ಇರೋದು ಅಂತ ಆಗತ್ತೆ. ಸೊ ಇಲ್ಲಿ ಸಂತೋಷವಾಗಿರೋದು ಎಂಬುದಕ್ಕೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಒಂದು ಕಡೆ ಬರುತ್ತೆ, ಅದು ಏನ್ ಬರುತ್ತೆ ಅಂದ್ರೆ ಹೇಗಿರಬೇಕು ಅಂತ ಹೇಳಿದಾಗ ಅಲ್ಲಿ ಬರುತ್ತೆ ಒಂದು ವಚನವನ್ನ ಇಲ್ಲಿ ತಗೊಳ್ತಾ ಇದ್ದಾರೆ. ಸಂತೋಷವಾಗಿದ್ದು ಆಬ್ವಿಯಸ್ ಆಗಿರುತ್ತೆ, ಸಂತೋಷವಾಗಿ ದೇವ್ರು ಕೊಟ್ಟದಲ್ಲಿ ತೃಪ್ತಿಯಾಗಿರಬೇಕು. ಯಾಕೆಂದ್ರೆ ದೇವ್ರಿಗೆ ಗೊತ್ತು ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅದು ತೃಪ್ತಿಯಾಗಿರಬೇಕು, ಆ ತೃಪ್ತಿಯನ್ನ ಕೊಡುವನು ಭಗವಂತ. ಇದು ನಮ್ಗೆ ಗೊತ್ತಿರೋ ವಿಷಯವೇ ಆಗತ್ತೆ. ಇದಕ್ಕೆ ಕೆಲವು ಕಡೆ ವಿರೋಧಗಳು ಬರುತ್ತೆ ಅಂತ. ಏನು ವಿರೋಧ ಅಂದ್ರೆ ಅಲ್ಲಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಯಾವ ರೀತಿಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ದಾರಂತ. ಅಂದ್ರೆ ನಮ್ಮಂತವರಿಗೆ ಹೇಳಿದ್ದಾರೆ ಯಾವ ಯಾವ ತರ ನಾವೇ ನಮ್ಮ ಆ ಒಂದು ಗೃಹಸ್ಥ ಜೀವನ ಅಂಬೋದು ನಾಲ್ಕು ಮುಖಗಳಿಂದ ಇರಬೇಕು ಅಂತ ಹೇಳ್ತಾರೆ. ಒಂದು ಬಂದು ಅಲ್ಲಿ ಹೇಳುವಾಗ ವಾರ್ತಾ ಅಸಂಚಯ ಶಾಲಿನ ಶಿಲೋಂಚ ವೃತ್ತಿ ಅಂತ ನಾಲ್ಕು ಬರುತ್ತೆ. ಅಲ್ಲಿ ಬರುವಾಗ ಅಸಂಚಯ ಅಂತ ಒಂದು ವೃತ್ತಿಯನ್ನ ಹೇಳ್ತಾರೆ. ಅಸಂಚಯ ಅಂದ್ರೆ ಯು ಡೋಂಟ್ ಸೇವ್ ಎನಿಥಿಂಗ್, ಯು ಡೋಂಟ್ ಅಕ್ಯುಮುಲೇಟ್ ಎನಿಥಿಂಗ್ ಅಂಬೋದು ಬರುತ್ತೆ. ಅಂದ್ರೆ ಇದು ಹೇಗೆ ಅಕ್ಯುಮುಲೇಟ್ ಮಾಡಬಾರದ, ನಾವೆಲ್ಲ ಮಾಡ್ತಾ ಇರ್ತೀವಲ್ಲ, ಇವತ್ತು ಇವತ್ತು ಅಂಗಡಿಗೆ ಹೋದ್ರೆ ನಾಳೆ ಏನೋ ಸಾಮಾನು ತಗೊಂಡೇ ಬರ್ತೀವಿ ನಾವು. ಸೊ ಇದು ಸರಿಯಾ, ಇದು ಧರ್ಮ ಮಾರ್ಗವಾ? ಅದರ್ವೈಸ್ ನಾವು ಎಲ್ಲವನ್ನ ಬಿಟ್ಟು ಆ ಒಂದು ನಾವು ಬ್ರಾಹ್ಮಣರು ನಾವು ಒಂದು ಭಿಕ್ಷಾಟನೆ ಮಾಡಬೇಕು, ಸೊ ಮನೆ ಮನೆಗಳೇ ಹೋಗಿ ನಾವು ಭಿಕ್ಷೆ ಬೇಡಿ ತರೋದಾ, ಅಥವಾ ಶಿಲಾಂಶ ವಿರುತಿ ಅದಂತೂ ನಮ್ಗೆ ಆಗೋದೇ ಇಲ್ಲ. ಸೊ ಏನಿದು ಧರ್ಮ ಅಂತ ಹೇಳಿ ಇದನ್ನು ಹೇಳಿದ್ದಾರಲ್ಲ ಅಂದ್ರೆ ಅದಕ್ಕೆ ಬರುತ್ತೆ ಸಂತೋಷ ಏನ ಕೇನ ಚಿತ್ ಜೀವನಂ ಅಂತ ಬರ್ತದೆ. ಸಂತೋಷ ಹೇಗೆ ಅಂದ್ರೆ ನಾಲ್ಕು ತರದ ಜೀವನವನ್ನ ಹೇಳಿದ್ದಾರೆ, ನಾಲ್ಕಿಗೇನು ಬೇರೆ ಬೇರೆ ಅಧಿಕಾರಿಗಳಾಗ್ತಾರೆ. ಸೊ ಆದ ಕಾರಣದಿಂದ ಏನ ಕೇನ ಚಿತ್ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ದೇವರು ಕೊಟ್ಟಿದ್ದಾನೋ ಅದನ್ನೂ ತಗೋಬೇಕು. ಎದುರುಚ್ಛಾ ಲಾಭ ಅಂತ ಹೇಳುವಾಗ, ಸಂತೋಷ ಅಂತ ಹೇಳುವಾಗ ದೇವರು ನಮ್ಮನ್ನ ಯಾವ ವೃತ್ತಿಯಲ್ಲಿ ಇಟ್ಟಿದ್ದಾನೆ ಅದಕ್ಕೆ ಫಸ್ಟ್ ಹೇಳ್ತಾರೆ. ವಾರ್ತಾ ಅದಲ್ಲಿ ನಾಲ್ಕು ತರ ಇದೆ, ಅಸಂಚಯ ಅಂಬುದು ಇಟ್ಸ್ ಒನ್ ಆಫ್ ದ ಫೋರ್. ಅಂದ್ರೆ ನಾಲ್ಕು ತರದ ಜೀವನ ಯಾವ್ದು ಅಂದ್ರೆ ವಾರ್ತಾ ಅಂತ ಒಂದು ಜೀವನ. ವಾರ್ತಾ ಅಂದ್ರೆ ಏನರ್ಥ ಅಂದ್ರೆ ನಾವೆಲ್ಲ ಮಾಡೋದು ಅದು ಏನು ಅಂದ್ರೆ, ಯಥಾ ವಿಜ್ಞಾನ ಭವೇ ತಥಾ ವರ್ತಿತವ್ಯಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ, ಯಥಾ ವಿಘ್ನ ಅಂದ್ರೆ ದುಡ್ಡು ಗಳಿಸ್ತಾ ಇದೀವಿ ನಾವೆಲ್ಲರೂ, ದುಡ್ಡು ಸಂಪಾದಿಸ್ತಾ ಇದ್ದಾರೆ ನಮ್ಮ ಮನೆಯವರು, ನಾವು ಅದು ಇಟ್ಟುಕೊಂಡು ಬ್ಯಾಂಕ್ಲಿ ಅಕೌಂಟ್ ಹಾಕೊಂಡು ಬದುಕ್ತಾನೆ ಇದ್ದೀವಲ್ಲ. ಅಂದ್ರೆ ದುಡ್ಡು ಅಂಬೋದು ನಮಗೆ ಯಾವಾಗ ವಿಘ್ನ ಮಾಡತ್ತೋ ಆವಾಗ ಅದನ್ನ ಅವಾಯ್ಡ್ ಮಾಡಬೇಕು. ನಮ್ಮ ಜೀವನಕ್ಕೆ ಕಾಲಕ್ಕೆ ಕಾಲ ದೇಶಕ್ಕೆ ತಕ್ಕಂತೆ ಶಾಸ್ತ್ರ, ಅದರ್ವೈಸ್ ಇಟ್ ಬಿಕಮ್ಸ್ ಯೂಸ್ಲೆಸ್. ಸೊ ದೇವರು ಎಷ್ಟು ಕೊಟ್ಟಿದ್ದಾನ, ಯಾವ ಯಾವ ರೀತಿಯಿಂದ, ವಾರ್ತಾ ಅಂದ್ರೆ ಎಷ್ಟು ಬೇಕೋ ಅಷ್ಟನ್ನ ಗಳಿಸೋದು. ಎಷ್ಟು ಹೇಗೆ ಅಂದ್ರೆ ನಮ್ಮ ಸಾಧನೆಗೆ ನಮ್ಮ ದುಡ್ಡು, ನಮ್ಮ ಕೆಲಸ, ನಮ್ಮ ದುಡ್ಡು, ನಮ್ಮ ಬ್ಯಾಂಕ್ ಅಕೌಂಟ್, ನಮ್ಮ ಮನೆ, ಯಾವುದೇ ಸಂಪತ್ತು ಯಾವುದೇ ಇದ್ರೂ ಅದು ನಮ್ಮ ಸಾಧನೆಗೆ ವಿಘ್ನ ಆಗದಂತೆ ಇರಬೇಕು. ಅದಕ್ಕೆ ಯಥಾ ವಿಘ್ನೋನ ಭವೇ ತಥಾ ವರ್ತಿತವ್ಯಂ ಅಂತ ಹೇಳ್ತಾರೆ. ಹಾಗೆ ಇರೋದು ಅದು ಬಂದು ವಾರ್ತಾ ಅಂಬೋ ಜೀವನ ಆಗತ್ತೆ.
ಅಂತ ಹೇಳ್ತಾರೆ. ಇನ್ನೊಂದು ಸೆಕೆಂಡ್ ರೀತಿಯಾಗಿರೋದು ಅಸಂಚಯ ಅಂತ. ಅಸಂಚಯ ಅನ್ಬೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ, ಕಾಲದಲ್ಲಿ ನಾವು ನೋಡ್ತೀವಿ ಉಂಚೆ ವೃತ್ತಿ ತೆಗೆದ್ರು ಅಂದ್ರೆ ಅವ್ರಿಗೆ ಹಾಗೆ ಜೀವನ ಮಾಡಿದ್ರು ಅಂದ್ರೆ ಮನೆ ಮನೆಗಳಲ್ಲಿ ಹೋಗಬೇಕಂತ, ಮನೆ ಮನೆಗಳಲ್ಲಿ ಹೋಗಿ ಅಲ್ಲಿ ಭಿಕ್ಷೆ ಬೇಡೋದಂತ. ಅಂದ್ರೆ ಭಿಕ್ಷೆ ಬೇಡೋದಂದ್ರೆ ಯಾಕೆ ಭಿಕ್ಷೆ ಬೇಡ್ತಾರ ಅಂದ್ರೆ ಅದಕ್ಕೇನೋ ಒಂದು ಅಧಿಕಾರ ಇರತ್ತಂತ. ಎಲ್ರು ನಾವು ಭಿಕ್ಷೆ ಬೇಡಕ್ ಆಗಲ್ಲ, ಬಿಕಾಸ್ ಒಬ್ರ ಮನೆಗೆ ಹೋಗಿ ನಾವು ಭಿಕ್ಷೆ ತಗೊಂಡ್ರೆ ಆ ಪರಿಗ್ರಹ ಮಾಡಿದ್ರ ಆ ಪಾಪ ನಮ್ಗೆ ಬಂದೇ ಬರತ್ತೆ. ಆ ಪಾಪ ಬಂದ್ರ ಆ ಪಾಪವನ್ನ ಅವರ ಪಾಪ, ಯಾರು ನಮಗೆ ದುಡ್ಡು ಅಥವಾ ನಮ್ಗೆ ಊಟ ತಿಂಡಿ ಏನು ಹಾಕ್ತಾರೆ, ಯಾರ ಮನೆಯಲ್ಲಿ ಹೋಗಿ ಉಣ್ಣತೀವೋ ಆವಾಗೆ ಅವರ ಮಾಡಿದ ಅವರ ಅನುಸಂಧಾನದಿಂದ ಅವ್ರಿಗೆ ಕೊಟ್ಟಾಗ ಅವರ ಪಾಪ ನಮ್ಗೆ ಬರತ್ತೆ. ಆ ಪಾಪವನ್ನ ತಗ್ಗಿಸಲಕ್ಕೆ ಒಂದು ಸಾಮರ್ಥ್ಯ ಇರಬೇಕು, ಅದು ಒಂದು ಕಾರುಣ್ಯ ಆಗತ್ತೆ. ಅವರ ಪಾಪವನ್ನ ತೆಗಿತಾ ಇದ್ದೀವಿ, ಅದು ತೆಗೆಯೋದು ನಮ್ಮ ಮೂಲಕವಾಗಿ ದೇವರು ತೆಗಿತಾ ಇದ್ದಾನೆ ಅಂತ. ಸೊ ಆ ರೀತಿಯಿಂದ ಬದುಕೋದು ಭಿಕ್ಷೆ. ಅದು ಬಂದು ದಾಸರು ಮುಂತಾದವರೆಲ್ಲ ಆ ಜೀವನವನ್ನೇ ಆರಿಸಿಕೊಂಡ್ರು, ಆಯ್ಕೆ ಮಾಡಿಕೊಂಡ್ರು. ಬಿಕಾಸ್ ಅವ್ರಿಗೆ ಎಲ್ಲವೂ ಇತ್ತು, ಎಲ್ಲ ಸಂಪತ್ತು ಇತ್ತು. ನಮ್ಮ ಪುರಂದ್ರದಾಸ ತಕೊಂಡ್ರೆ ಅವ್ರಿಗೆ ಎಲ್ಲವೂ ಇತ್ತು, ಅವ್ರು ಎಲ್ಲವನ್ನು ಬಿಟ್ಟು ಭಿಕ್ಷೆ ಬೇಡ್ತಾ ಇದ್ರು. ಅಂದ್ರೆ ಆ ಭಿಕ್ಷೆ ಅಂದ್ರೆ ಇನ್ನೊಬ್ರು ಪಾಪ ಅವರೆಲ್ಲ ದೇವಾಂಶದವರೆಲ್ಲ, ಅವ್ರ ಕರ್ತವ್ಯ ಅದು ತೆಗೆದು ಇನ್ನೊಬ್ಬರ ಪಾಪವನ್ನ ತೆಗೆದು ಅದು ಸರಿಯಾದ ರೀತಿಯಿಂದ ಅಳವಡಿಸಿಕೊಂಡು ಅವರು ಅಸಂಚಯ ಅಂತ ಅರ್ಥ. ಅಂದ್ರೆ ಅವ್ರು ಅವತ್ತು ಏನು ತಕೊಂಡ್ ಬಂದ್ರು ಅದನ್ನ ತಕೊಂಡು ಹಾಗೆ ಬಿಟ್ಟು ಬಿಡೋದು ಅವ್ರು, ಅದು ನೆಕ್ಸ್ಟ್ ಡೇಗೆ ಅವರು ಇಟ್ಕೊಳ್ಳೋದಿಲ್ಲ. ಅವ್ರು ಅವತ್ತೇ ಖರ್ಚು ಮಾಡೋದು, ಯಾವ್ಯವಾರ ಹೋಗೋದು, ಅದು ಇನ್ನೊಂದು ವೃತ್ತಿ. ಆ ವೃತ್ತಿ ಬೇರೆ, ಆ ವೃತ್ತಿಯೂ ವಿಹಿತ. ಮತ್ತು ವಾರ್ತಾ ಅಂದ್ರ ಯಥಾ ವಿಜ್ಞಾನ ಭವೇ ತಥಾ ವರ್ತಿತವ್ಯಂ ಎಂಬೋ ವೃತ್ತಿಯೂ ವಿಹಿತ ಆಗತ್ತೆ. ಆಮೇಲೆ ಶಾಲಿನ ಅಂತ ಒಂದು ಬರುತ್ತೆ. ಶಾಲಿನ ಅಂದ್ರೆ ಯಾರ ಹತ್ರನು ಏನು ಕೇಳಬಾರದು, ಯಾರು ನಮ್ಗೆ ಎಷ್ಟು ಕೊಟ್ರೋ ಇವತ್ತು ಕೊಟ್ರ ಊಟ ತಿಂಡಿಗೆ ಅದನ್ನ ತೃಪ್ತಿಯಾಗೆ ಮಾಡೋದು, ಇವತ್ತು ಇಲ್ಲವ ಸುಮ್ಮನೆ ಇರೋದು. ಹಾಗೆ ರಾಯರು ಮುಂತಾದವ್ರು ಮಾಡಿದ್ದು. ಸೊ ಶಾಲಿನ ಅಂಬೋದು, ಶಿಲೋಂಚ ವೃತ್ತಿ ಎಂಬುದು ಯಾರಿಗೇನೂ ಬೇಡವಾದ ವಸ್ತು, ಯಾರು ಯಾರು ಅದನ್ನ ಉಪಯೋಗ ಮಾಡೋದೇ ಇಲ್ಲ. ಹಕ್ಕಿಗಳಾದ್ರೂ ಅದೂ ತಗೊಳ್ಳೋದಿಲ್ಲ, ಅದನ್ನ ತಾವು ಸ್ವೀಕಾರ ಮಾಡಿ ಬರೀ ಬದುಕಲಕ್ಕೆ ಮಾತ್ರ ಅದನ್ನ ಇಟ್ಟುಕೊಳ್ಳೋದು. ತಮ್ಮಿಂದ ಯಾವ ಪಶು ಪ್ರಾಣಿಗಳಿಗೇನೂ ಹಿಂಸೆ ಆಗಬಾರ್ದು, ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಬರೋದು. ಇದು ಎಲ್ಲವೂ ಆಗತ್ತೆ. ಸೊ ಏನಕ್ಕೇನ ಶಿಸ್ತು ಜೀವನ ಅಂದ್ರೆ ಯಾರು ಯಾರನ್ನ ಯಾವ ಯಾವ ವೃತ್ತಿ ಒಂದೇ ನಮ್ಮನ್ನ ಒಂದು ಕಾಲದಲ್ಲಿ ಒಂದು ವೃತ್ತಿ ಇತ್ತು, ಪುರಂದರದಾಸರ್ ನೋಡ್ತೀವಿ ಒಂದು ಕಾಲದಲ್ಲಿ ಒಂದು ವೃತ್ತಿ, ಇನ್ನೊಂದು ಕಾಲದಲ್ಲಿ, ಹೀಗೇನೋ ಆಗತ್ತೆ. ಸೊ ಯಾವಾಗ ಯಾವ ರೀತಿ, ಸೊ ಬೇಸಿಕಲಿ ಏನ್ ಹೇಳ್ತಾರಂದ್ರೆ ಡೋಂಟ್ ರಿಪೆಂಟ್. ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್, ಅಯ್ಯೋ ಯಾತಕ್ಕಪ್ಪ ಈ ತರ ಒಂದು ಜೀವನ ಇಲ್ಲಿ ಮಾಡ್ತಾ ಇದ್ ಈ ತರ, ಡೋಂಟ್ ಡೂ ದಟ್. ದೇವರು ಇದನ್ನ ಕೊಟ್ಟಿದ್ದಾನೆ, ಆ ಕೊಟ್ಟ ವಸ್ತು ಅಂಬೋ ನೆನಪಿದ್ದು ನೀವು ಜೀವನ ಮಾಡಿದ್ರೆ ಅದೂ ಒಂದು ಧರ್ಮ ಆಗತ್ತೆ ಅಂತ. ದೇವರು ಕೊಟ್ಟಿದ್ದು ಅದು ದೇವರಿಗೆ ದೇವರಲ್ಲಿ ಬಳಸಬೇಕು, ಅದನ್ನ ನಾವು ತೃಪ್ತಿಯಾಗಿರ್ಬೇಕು, ಅದಕ್ಕೆ ಸಂತೋಷ. ಏನು ಕೊಟ್ಟಿದ್ದ ಡೋಂಟ್ ರಿಗ್ರೆಟ್ ವಾಟ್ ಎವರ್ ಅವಸ್ಥಾ ಯಾರ ಏನ್ ವಾಟ್ ಎವರ್ ಪುವರೋ ರಿಚೋ ಯಾವುದೇ ಇದ್ರೂ, ಇಟ್ ಈಸ್ ನಾಟ್ ದ ಮನಿ, ಇಟ್ ಈಸ್ ನಾಟ್ ದ ಲ್ಯಾಕ್ ಆಫ್ ಮನಿ ಆರ್ ಸಂಪತ್ತು, ಇಟ್ ಇಸ್ ನಾಟ್ ದ ಲ್ಯಾಕ್ ಆಫ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್, ಅದೇ ಮುಖ್ಯ ಅಲ್ಲ ನಮಗೆ. ಯಾವ್ದು ಇದು ನಮಗೆ ಪೋಷಕ ಆಗತ್ತ, ನಮಗೆ ಸಾಧನೆಗೆ ಅನುಕೂಲ ಆಗತ್ತ, ಈ ಸಾಧನೆಗೆ ಅನುಕೂಲ ಆದ್ರೆ ಅದು ಧರ್ಮವೇ ಆಗ್ಬಿಡತ್ತೆ. ಸೊ ಹಾಗಿರಬೇಕು ಸಂತೋಷವಾಗಿ, ಏನಕ್ಕೇನಚಿತ್ ಜೀವನ ಅಂತ ಅಲ್ಲಿ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರುವಂತ ಧರ್ಮ ಬಂದು ಪರಾರ್ಥ ಈಹ ಅಂತ ಹೇಳ್ತಾರೆ. ಪರಾರ್ಥೇ ಈಹ, ಈ ಪರಾರ್ಥ ಈಹ ಅಂತ ಬಂದಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಪರಾರ್ಥ ಈಹ ಅಂಬುದಕ್ಕೆ ಪಾಪ್ಯುಲರ್ ಅರ್ಥ ಪರಾರ್ಥೆ, ಇನ್ನೊಬ್ಬರ ಅರ್ಥದಲ್ಲಿ ಅಂದ್ರೆ ಇನ್ನೊಬ್ಬರ ದ್ರವ್ಯದಲ್ಲಿ. ಪರಾರ್ಥೆ ನಮ್ದಲ್ಲ, ಅದು ಇನ್ನೊಬ್ಬರದು. ಇನ್ನೊಬ್ಬರದಲ್ಲಿ ಕರ್ಮಣ ಮನಸ ವಾಚ ಪರದ್ರವ್ಯ ನಿಷ್ಪೃಹ ಅಂತ ಬಂದಿದ, ಅದು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಹೇಳಿದ್ದಾರಂತ. ಅದಕ್ಕೆ ಇಲ್ಲಿ ಹೇಳ್ತಾರ, ಪ್ರೀವಿಯಸ್ ಹೇಳಿದ್ವಿ, ತಿರ್ಗಾ ಇಲ್ಲಿ ರಿಪಿಟೇಷನ್ ಆಗುತ್ತೆ ನಮ್ಗೆ. ಪ್ರೀವಿಯಸ್ ಏನ್ ಹೇಳಿದಾರೋ ಅದು ನಮ್ಗೆ ಗೊತ್ತಿಲ್ಲ. ಸೊ ಪ್ರೀವಿಯಸ್ ಹೇಳಿದ್ದು ಇದು ರಿಪಿಟೇಷನ್ ಇಲ್ಲ, ಇದು ಬೇರೆ ಅರ್ಥದಲ್ಲಿನ ಈ ಒಂದು ವಾಕ್ಯ ತೆರಕೊಳ್ಳತ್ತ ಅಂತ ಹೇಳ್ತಾರೆ. ಪ್ರೀವಿಯಸ್ ಏನರ್ಥ ಹೇಳಿದ್ದಾರಂದ್ರೆ, ನಾವು ಪರಾರ್ಥ ಪರರ ಅಂದ್ರೆ ನಮ್ಮದು, ಯಾವ ಸೊತ್ತು ನಮ್ಮದಲ್ಲವೋ ಇನ್ನೊಬ್ಬರ ಸೊತ್ತು, ಇನ್ನೊಬ್ಬರ ಸೊತ್ತು. ಯಾರೋ ಮನೆಗೆ ಹೋಗ್ತೀವಿ, ಅವ್ರ ಮನೆ ನೋಡೋದು, ಅವ್ರ ದುಡ್ಡು ಕಾಸನ್ನ ನೋಡೋದು, ಅವ್ರಿಗಿರೋ ವೈಭವ, ಅವ್ರಿಗೆ ಯಾವ ಅವ್ರಿಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಎಷ್ಟು ರಿಲೇಟಿವ್ಸ್ ಇದ್ದಾರೆ, ಅವ್ರಿಗೆ ಎಷ್ಟು ಜನ ಅವ್ರಿಗೆ ಕೆಲಸ ಮಾಡ್ಲಕ್ಕೆ ಇದ್ದಾರೆ. ಸೊ ನಮಗೆ ಅದು ಇದ್ದಾರೆ ವಾಸ್ತವ, ಅದು ನಮಗೆ ಇಲ್ಲವೇ. ನನಗೆ ಅವ್ರ ತರ ಮನೆ ಇಲ್ಲ, ನನಗೆ ಅವ್ರ ತರ ನೆಂಟರು ನನಗಿಲ್ಲ, ಅವ್ರ ತರ ನನಗೆ ಒಂದು ವಾಕ್ ಚಾತುರ್ಯ ಇಲ್ಲ, ಅವ್ರ ತರ ನನಗೆ ಇಲ್ಲ. ಹೀಗೆ ಇನ್ನೊಬ್ಬರಿಗೆ ದೇವರು ಯಾರಿಗೆ ಎಷ್ಟು ಕೊಡಬೇಕು ಅಷ್ಟನ್ನ ಕೊಟ್ಟಿದ್ದಾನೆ ಆಯಾ ಕಾಲದಲ್ಲಿ. ನಮಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾನೆ. ಹಾಗಿರುವಾಗ ಇನ್ನೊಬ್ಬರಿಗೆ ಕೊಟ್ಟ ವಸ್ತುವ ಮೇಲೆ ಒಂದು ಆಸೆ, ಆಸೆ ಅಂದ್ರೆ ಮನಸ್ಸಿನೂ ಬರಬಾರದು, ಮನಸ್ಸಿನಿಂದ ಬರಬಾರದು, ನಮ್ಮ ಕಾರ್ಯದಲ್ಲಿನೂ ಅದು ಆಗಬಾರದು. ಸೊ ಹೀಗೆ ಅದು ಮೆಲ್ಲ ಮೆಲ್ಲ, ಅದು ನಮ್ಗೆ ತಕ್ಷಣ ಬರೋದಿಲ್ಲ, ಇದು ಅದಕ್ಕೆ ಸಾಧನೆ ಅಂತ ಹೇಳ್ತಾರೆ. ಇದನ್ನ ನೀನು, ಇದು ಒಂದೊಂದು ನಾವು ಗಳಿಸಬೇಕಾದ ವಿಷಯಗಳು, ನಮ್ಮಲ್ಲಿ ಅದು ಇಲ್ಲ, ಕೆಲವುದು ನಮ್ಗೆ ತೀರ ಇಲ್ಲ, ಕೆಲವುದು ಈವಾಗಲೇ ಸ್ವಲ್ಪ ಸ್ವಲ್ಪ ಶುರು ಮಾಡಿದ್ದೀವಿ. ಸೊ ಬಟ್ ವಿ ಶುಡ್ ನೋ ಅವರ್ ಗೋಲ್. ಸೊ ಹಾಗೆ ಇದು ಹೇಗ್ ಬರುತ್ತೆ ಅಂದ್ರೆ, ಅದೇ ಭಗವಂತ ಕೊಟ್ಟಿದ್ದಾನೆ. ಹಿಂದೆ ಬಂದ ಸಂತೋಷ ಏನಕ್ಕೇನೆ ಚಿತ್ತಿಗೆ, ಅದೇ ಭಗವಂತ ನಮ್ಗೆ ಇಷ್ಟೇ ಕೊಟ್ಟಿದ್ದಾನೆ, ಇದು ಸಂತೋಷವಾಗಿರೋಣ. ಅವನ್ಗೆ ಎಷ್ಟು ಕೊಟ್ಟಿದ್ದಾನೆ, ಬಿಕಾಸ್ ಅವನ್ ಏನೋ ಕರ್ಮ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಸಿಕ್ಕಿದೆ. ನಾವು ಅಂತ ಕರ್ಮ ಅವನ ತರ ನಾವು ಮಾಡಿಲ್ಲ, ಅವನ್ ಮಾಡಿದ್ದು ಇವಾಗ ಸಂತೋಷ ಅಂತ ಕಾಣುತ್ತೆ, ನೆಕ್ಸ್ಟ್ ನಾಳೆ ಏನಾಗತ್ತೋ ಗೊತ್ತಿಲ್ಲ, ನಮ್ಗೆ ನಾಳೆ ಏನಾಗತ್ತೋ ಗೊತ್ತಿಲ್ಲ. ಸೊ ವಿ ಡೋಂಟ್ ನೋ ದ ಫ್ಯೂಚರ್. ಆದ ಕಾರಣದಿಂದ ಏನು ಕೊಟ್ಟಿದ್ದಾನೋ ಅಲ್ಲಿ ಸಂತೋಷವಾಗಿರೋದು. ಸೊ ಇದೇ ಪರಾರ್ಥ ಇಹ ಅಂಬುದು ಇದಾಗತ್ತೆ ಅಂತ ಹೇಳ್ತಾರೆ. ಇದು ನಾವು ಇಲ್ಲಿ ಹೇಳ್ತಾ ಇಲ್ಲ, ಇನ್ನೊಂದನ್ನ ಹೇಳ್ತಾ ಇದ್ದೀವಿ. ಏನು ಪರಾರ್ಥ ಪರಾರ್ಥೆ ಈಹ ಅಂದ್ರೆ, ಇಲ್ಲಿ ಪರೋ ಅಂದ್ರೆ ಪರೋ ಪರೋ ಅಂತ ತಗೊಳ್ತಾರೆ. ಪರೋ ಅಂದ್ರೆ ಪರ, ಪರೋ ಅಂದ್ರೆ ಬೇರೆ ಆದದ್ದು, ಇದಲ್ಲ ಬೇರೆ ಆದದ್ದು ಅಂತ. ಏನು ಬೇರೆ, ಇದಲ್ಲ ಬೇರೆ ಆದದ್ದು ಅಂದ್ರೆ ಏನು? ಇದು ಅಂದ್ರೆ ಯಾವತ್ತು ನಮ್ಗೆ ಮೋಕ್ಷನೇ, ಮೋಕ್ಷಕ್ಕೆ ವಿರೋಧಿಯಾದದ್ದು. ಪರಾರ್ಥೆ ಅಂದ್ರೆ ಮೋಕ್ಷಕ್ಕೆ ವಿರೋಧಿಯಾದ ಈಹ ಅಂದ್ರೆ ಇಚ್ಛಾ. ಆ ಮೋಕ್ಷಕ್ಕೆ ಯಾವ ಯಾವುದು ವಿರೋಧಿಯೋ ಅದನ್ನ ಇಚ್ಛೆ ಮಾಡದೆ ಇರೋದು ಅಂತ ಹೇಳ್ತಾರೆ. ಏನೇನು ವಿಘ್ನ, ಏನೇನು ವಾಟ್ ಎವರ್ ಇಸ್ ನಾಟ್ ಕಂಡ್ಯೂಸಿವ್ ಫಾರ್ ಮೋಕ್ಷ ಸಾಧನ, ಅದಲ್ಲಿ ಮನಸ್ಸು ಹೋಗದೇ ಇರಬೇಕು ಅಂತ ಒಂದು ಅರ್ಥ. ಇನ್ನೊಂದು ಬಂದು ಅಷ್ಟೇ ಅಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಏನ್ ಹೇಳ್ತಾರಂದ್ರೆ, ಸಾಧನೆಗಳಲ್ಲಿ ನಾವು ಮಾಡೋದು ಒಂದು, ನಾವು ದೇವರಲ್ಲಿ ಮಾಡೋದು ಒಂದು ಅಷ್ಟೇ ಇಲ್ಲ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಇಲ್ಲಿ ಎರಡು ಅಧಿಕಾರಿಗಳು ಇದ್ದಾರೆ ಅಂತ ತೋರಿಸ್ತಾರೆ. ಅಂದ್ರೆ ಒಂದು ಅಧಿಕಾರಿಗಳು ಯಾರು ಅಂದ್ರೆ ಅಪರೋಕ್ಷ ಜ್ಞಾನ ಆದವರು. ಅಪರೋಕ್ಷ ಜ್ಞಾನ ಆದವರು ಅವರು ತಮ್ಮ ಮನಸ್ಸು, ತಮ್ಮ ವಾಕು ಇದೆಲ್ಲ ನಿಗ್ರಹ ಮಾಡಿಕೊಂಡು ದೇವರಲ್ಲಿ ದೇವರಲ್ಲಿ ಚಿಂತನೆ ಮಾಡುತ್ತಾ ಕೂತ್ಕೋಬಹುದು. ಹಿಮಾಲಯಸ್ಲಿ ಹೋಗಿ ಅವರು ಹಾಗೇ ಕೂತಿರ್ಬೋದು, ಅದು ಅವರು ಸಾಧನೆ. ಆದರೆ ಅವರಿಗೆ ಬೇರೆಯವರಿಗೆ ಉಪಕಾರ ಮಾಡಬೇಕು ಅಂಬೋ ವಿಧಿ ಇಲ್ಲ. ಅಂದ್ರೆ ವಿಧಿ ಇಲ್ಲ ಅಂದ ಮಾತ್ರಕ್ಕೆ ಮಾಡಬಾರ್ದು ಅಂತಿಲ್ಲ. ರಾಯರು, ದಾಸರು ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು, ಅವರೆಲ್ಲ ಹಿಮಾಲಯಾಸ್ ಭದ್ರಿಕಾಶ್ರಮದಲ್ಲಿ ಕೂತಿರ್ಬೋದು. ಇದ್ರನ್ನು ಅವ್ರಿಗೆ ಅಧಿಕಾರ ಅಂತ ಒಂದಿದ ಮತ್ತು ಅವ್ರಿಗೆ ಮೋಕ್ಷಕ್ಕೆ ಆನಂದ ಅಂತ ಒಂದಿದ. ಆದ ಕಾರಣದಿಂದ ನಮ್ಗೆ ಉಪದೇಶ ಮಾಡ್ಲಿಕ್ಕೆ ಬರ್ತಾರೆ ಅವರು. ಅದು ಅವ್ರಿಗೆ ಆನಂದಕ್ಕೆ ಆನಂದ ಉನ್ನಾಹ ಅವ್ರಿಗೆ ಆಗತ್ತ ಆದ್ರಿಂದ. ಮತ್ತು ಅದು ಮಸ್ಟ್ ಆರ್ಡಿನರಿ ಪೀಪಲ್ಗೆ ಅದು ಒಂದು ವಿಧಿ ಅಂತ ಇಲ್ಲ. ಅವರು ಸಿದ್ಧರು, ಅದು ಸಿದ್ಧ ವರ್ಗ, ಅದ್ರಲ್ಲಿ ಅಧಿಕಾರಿ ಇರೋರು ಮಾಡಲೇಬೇಕು. ಅದು ಇನ್ನೊಂದು ವರ್ಗ ಬಂದು ಆ ಸಾಧನೆ ಮಾಡೋರು, ನಮ್ಮಂತವರು. ನಮ್ಮಂತವ್ರು ಅಂದ್ರೆ ನಮ್ಮಕ್ಕಿಂತ ಮೇಲೆ ಇರುವವರು ಡೆಫಿನೆಟ್ಲಿ. ಅವ್ರಿಗೆ ಇನ್ನೂ ಅಪರೋಕ್ಷ ಆಗಿಲ್ಲ. ಅವರಿಗೆ ಏನು ಅಂದ್ರೆ ಆ ಪರೋಪಕಾರ ಅಂಬೋದು ಮಹಾ ಪ್ರಯೋಜಕ ಆಗತ್ತೆ ಅಂತ ಹೇಳ್ತಾರೆ. ಏನು ಮಹಾ ಪ್ರಯೋಜಕ ಆಗತ್ತಂದ್ರೆ, ಅವರು ತಾವು ಮಟ್ಟು ಸರಿಯಾಗಿ ಇರೋದಲ್ಲ, ಇನ್ನೊಬ್ರು ಅಂದ್ರೆ ಏನು, ಅವರಿಗೆ ಅಧೀನವಾಗಿ ಅವರ ಅಧೀನದಲ್ಲಿ ಇರೋರು. ಅಂದ್ರೆ ನಮ್ಗೆ ನಾವೇ ತಕೊಳ್ಳಿ, ನಮ್ ಮಕ್ಕಳು ಇದ್ದಾರೆ ಅಂತ ತಕೊಳ್ಳಿ, ಅಥವಾ ಒಂದು ಗುರುಗಳು ಇರ್ತಾರೆ. ಗುರುಗಳಿಗೆ ಶಿಷ್ಯಂದ್ರೆ ಮಕ್ಕಳಂತೆ. ಸೊ ಗುರು ಶಿಷ್ಯನನ್ನ ತಾವು ಮಾತ್ರ ಆ ಒಂದು ಅನುಸಂಧಾನ ಮಾಡ್ತಾ ಇರೋದು, ಮತ್ತು ಇನ್ನೊಬ್ರಿಗೆ ಹೇಳದೇ ಇರೋದು ಅಂತಿಲ್ಲ. ಇನ್ನೊಬ್ರಿಗೇನು ಉಪಕಾರ ಮಾಡಬೇಕು ಅಂತ ಹೇಳ್ತಾರೆ, ಅವರನ್ನ ತಿದ್ದಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಪರಾರ್ಥೆ ಪರಾರ್ಥೆ ಈಹ ಆ ತಪ್ಪು ಮಾರ್ಗದಲ್ಲಿ ಪರಾರ್ಥಿ ಅಂದ್ರೆ ಮೋಕ್ಷಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡುತ್ತಾ ಇರುವ ನಮ್ಮವರು, ನಮ್ಮ ಜನರು ಇದ್ದರೆ, ಅಂತ ನಮ್ಮ ಜನರು ಅಂದ್ರೆ ಊರ್ಪುರ ಹೇಳ್ಬೇಕು ಅಂತಿಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡೋರು, ನಮ್ಮ ಮಾತನ್ನ ಚೂರುನಾರು ಕೇಳೋರು, ಅಂತದ್ದು ಎಲ್ಲಿ ನಮಗೆ ಅಧಿಕಾರ ಇದೆಯೋ ಅಲ್ಲಿ ಅವರನ್ನ ಸಿದ್ಧಬೇಕು. ಪರಾರ್ಥೆ ಈ ಅಪರಾರ್ಥೆ ಅವರು ಬೇರೆ ಪರಾರ್ಥೆ ಮೋಕ್ಷಕ್ಕೆ ವಿರುದ್ಧವಾದ ಕೆಲಸಗಳವರು ಮಾಡ್ತಾ ಇರೋವಾಗ ಅವರನ್ನ ಸಿದ್ಧುವ ಕೆಲಸ ಅಂಬೋದು ನಮ್ಗೆ ಇದ್ದೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನಾ ಜನಸ್ಯ ಸೇವಾ ಶುಶ್ರೂಷ ಶುಶ್ರೂಷ ಕರ್ಮ ಅಂತ ಕರ್ಮ ಅಂದ್ರೆ ಆಚಾರ್ಯರು ಅದನ್ನೇ ಹೇಳ್ತಾರೆ, ಎಲ್ಲರಿಗೇನು ಉಪಕಾರ ಮಾಡಬೇಕು ಮಾಡಬೇಕು ಅಂತ ಹೇಳ್ತಾರೆ. ಇದ್ ಬಗ್ಗೆ ಅಲ್ಲಿ ಬರೋವಾಗ ಅದು ಹೇಳ್ತಾರೆ, ಏನವಾಗ ಕರ್ತವ್ಯ ಕರ್ತವ್ಯ, ಯಾಕೆ ನಮಗೆ ಸ್ವಾರ್ಥ ಇರಬಾರದು. ನಾವು ಮಾಡುವಂತ ಕೆಲಸದಲ್ಲಿ ನಮ್ಗೆ ಸ್ವಾರ್ಥ, ನಮ್ಮ ಪ್ರಯೋಜನಕ್ಕೋಸ್ಕರ ನಾವು ಒಂದು ಆರಾಧನೆ ಮಾಡ್ತೀವಿ. ಯಾಕೆ ಆರಾಧನೆ ಮಾಡ್ತೀವಿ? ನಾಲ್ಕು ಜನ ಎಲ್ಲರೂ ಬರಬೇಕು, ಎಲ್ಲರೂ ಚೆನ್ನಾಗಿ ಮಾಡಿದಾರ ಅಂತ ಹೊಗಳಬೇಕು, ಎಲ್ಲಾ ಕಡೆನ ನಮ್ಮ ನ್ಯೂಸ್ ಬರಬೇಕು. ಈ ತರ ಇಲ್ಲ, ಮಾಡಿದ್ರ ಭಗವಂತನಿಗೆ ಪ್ರೀತಿ ಆಗಬೇಕು ಅಂತ ಪೂರ್ತಿ ಮನಸ್ಸಿಗೆ, ನಮ್ಮ ನಮ್ಮ ಮನಸ್ಸಿಗೆ ಗೊತ್ತಾಗತ್ತಲ್ಲ, ಬೇರೆಯವರಿಗೆ ಗೊತ್ತಾಗತ್ತೋ ಅಲ್ಲವೋ, ನಮ್ಮ ಮನಸ್ಸಿಗೆ ನಾವು ಮಾಡೋದು ಗೊತ್ತಾಗತ್ತೆ. ಸೊ ಹೀಗೆ ಈ ದೃಷ್ಟಿಯಲ್ಲಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಅದನ್ನ ಹೇಗೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ಮೂರಿನಿಂದ ಮಾಡಬೇಕು. ಮನಸ್ಸು ಮತ್ತು ವಾಚ ಮತ್ತು ದೇಹ ಪ್ರಾಣ ಅಂತ ಮೂರು ರೀತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಹೇಳುವಾಗ ಹೇಳ್ತಾರೆ, ತ್ರಿದಂಡಿಗಳಾಗಬೇಕು, ತ್ರಿದಂಡೀಭೂತ್ವ ಯೋಗ ಅಭ್ಯಾಸ ಅಂತ ಹೇಳ್ತಾರೆ. ತ್ರಿದಂಡೀಭೂತ್ವ, ತ್ರಿದಂಡಿ ಅಂದ್ರೆ ಏನು ಅಂದ್ರೆ, ಈ ಸನ್ಯಾಸ ಮುಂಚೆ ಹೇಳಿದ್ದು ಗೃಹಸ್ಥಾಶ್ರಮ ಬಂತು, ಇದು ಆ ಚಾಪ್ಟರ್ಲೇ ಬರುತ್ತೆ. ಆಕ್ಚುಲಿ ಇಟ್ ಕಮ್ಸ್ ಇನ್ ದ 18th ಅಧ್ಯಾಯನ ಏನೋ ಬರುತ್ತೆ ಭಾಗವತ 11th ಚಾಪ್ಟರ್ಲಿ 18th ಅಧ್ಯಾಯದಲ್ಲಿ ಬರುತ್ತೆ. ಬಟ್ ಇಲ್ಲಿ ಹೇಳೋದು ತ್ರಿದಂಡಿ, ಇದನ್ನೇ ಇವರು ಬಳಸಿದ್ದಾರೆ, ಭಾಗವತ ಸಾರೋದಾರದಲ್ಲಿ ಬಳಸಿದ್ದಾರೆ. ತ್ರಿದಂಡಿ ಭೂತ ಯೋಗ ಅಭ್ಯಾಸ ಅಂತ ಅಲ್ಲಿ ಹೇಳೋದು, ತ್ರಿದಂಡಿ ಅಂದ್ರೆ ನಾವು ತ್ರಿದಂಡಿ ಸನ್ಯಾಸಿಗಳಾಗಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ತ್ರಿದಂಡಿ ಅಂದ್ರೆ ಮೂರು ದಂಡ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಕಾಂಟೆಕ್ಚುಯಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಸನ್ಯಾಸ ಅಂಬೋದು, ಸನ್ಯಾಸ ತಗೊಳ್ತಾರಲ್ಲ, ಸನ್ಯಾಸ ಅಂಬೋದು ಜಸ್ಟ್ ನಮ್ಗೆಲ್ಲ ಗೊತ್ತಿರೋ ಸನ್ಯಾಸ ಅಂದ್ರೆ, ನಮ್ಮ ಯತಿಗಳು ಹೇಗಿರ್ತಾರ, ಬಿಡಿ ಸನ್ಯಾಸಿಗಳು ಮತ್ತು ನಮ್ಮ ಯತಿಗಳೆಲ್ಲ ಹೇಗಿರ್ತಾರ, ಅದೊಂದೇ ಸನ್ಯಾಸ ಅಂತ ನಾವು ತಿಳ್ಕೊಂಡಿವಿ, ಬಾಹ್ಯ ಸನ್ಯಾಸ ಅಂತ ತಿಳ್ಕೊಂಡಿದ್ದೀವಿ. ಹಾಗಲ್ಲ, ಸನ್ಯಾಸ ಅಂಬೋದು ಅದನ್ನೇನು ವೆರೈಟೀಸ್ ಇದೆ. ಒಂದು ಕುಟೀಚಕ ಅಂತ ಹೇಳ್ತಾರೆ, ಇನ್ನೊಂದು ತ್ರಿದಂಡಿ ಅಂತ ಹೇಳ್ತಾರೆ, ಇನ್ನೊಂದು ಹಂಸ ಅಂತ ಹೇಳ್ತಾರೆ, ಇನ್ನೊಂದು ಪರಮಹಂಸ ಅಂತ ಹೇಳ್ತಾರೆ. ಅದಲ್ಲಿನೂ ನಾಲ್ಕು ವೆರೈಟೀಸ್ ಇದ್ದೇ ಇದೆ ಅಂತ ಹೇಳ್ತಾರೆ. ಕುಟೀಚಕ ಅಂತ ಹೇಳೋದು, ಕುಟೀಚಕ ಅಂದ್ರೆ ಯೂಶಲಿ ಇದು ಮಾಡ್ತಾರೆ ಎಲ್ರು ಅಂದ್ರೆ, ರಿಟೈರ್ಡ್ ಆದ ಮೇಲೆ, ರಿಟೈರ್ ಆಗಿ ಸ್ವಲ್ಪ ಕಾಲ ಆದ ಮೇಲೆ ದೇ ಲಿವ್ ವಿತ್ ದರ್ ಚಿಲ್ಡ್ರನ್, ದೇ ಲಿವ್ ಅಸ್ ಡಿಪೆಂಡೆಂಟ್, ಎಲ್ಲ ಮಾಡಿದ್ರು ಮನಸ್ಸು ಮಾತ್ರ ದೇವರಲ್ಲಿ ಇಟ್ಟಿರ್ತಾರಂತ. ಆ ಒಂದು ಉದ್ವೇಗಕ್ಕೆ ಒಳಗಾಗದೆ ಮನಸ್ಸನ್ನ ದೇವರಲ್ಲಿ ಇಟ್ಟು ದೇ ಗೋ ಅಬೌಟ್ ದರ್ ಜಾಬ್, ಹಾಗಿರೋರು ಇರ್ತಾರ ಅವರು ಕುಟೀಚಕ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಬರೋ ವಿಷಯ ತ್ರಿದಂಡಿಗಳು ಅಂತ, ತ್ರಿದಂಡಿ ಸ್ವಾಮಿಗಳು ಅಂತ ವಿಶಿಷ್ಟಾದ್ವೈತದಲ್ಲಿ ತ್ರಿದಂಡಿ ಅಂತ ಹೇಳ್ತಾರೆ. ಅವರು ಮೂರು ದಂಡವನ್ನ ಇಟ್ಟುಕೊಂಡಿರ್ತಾರೆ, ಯಜ್ಞೋಪವಿತ ಧಾರಣ ಮಾಡ್ಕೊಂಡಿರ್ತಾರೆ, ಶಿಖಾನ್ನು ಇಟ್ಕೊಂಡಿರ್ತಾರಂತ ಅವರು. ಅವ್ರಿಗೆ ಸ್ನಾನ ನಿಯಮ ಅಂದ್ರೆ, ನಮ್ಮ ಪರಮಹಂಸರಿಗೆ ಮೂರು ಹೊತ್ತು ಸ್ನಾನ ಮಾಡಬೇಕು, ಈ ಸ್ನಾನ ನಿಯಮಗಳಿರುತ್ತೆ, ಇವ್ರಿಗೆ ಆ ನಿಯಮಗಳಿಲ್ಲ. ಸೊ ಹೀಗಿರೋರು ತ್ರಿದಂಡಿಗಳು ಸನ್ಯಾಸದಲ್ಲೇ ಇರ್ತಾರೆ. ನಮ್ಗೆ ತ್ರಿದಂಡಿ ಭೂತ ಅಂತ ನಮ್ಗೆ ಹೇಳ್ತಾ ಇದ್ದಾರಲ್ಲ, ನಾವು ಹಾಗೆ ಆಗ್ಬೇಕಂದ್ರೆ ಇಲ್ಲ. ಇಲ್ಲಿ ತ್ರಿದಂಡಿ ಅಂತ ಹೇಳುವಾಗ ಅವರು ಮೂರು ದಂಡವನ್ನ ಯಾಕೆ ಇಟ್ಟುಕೊಂಡಿದ್ದಾರೆ ಅಂದ್ರೆ, ಮನಸ್ಸು ವಾಕು ಕಾಯ ದಂಡನ. ಏನು ದಂಡನ ಕೊಡೋದು, ಏನು ಮನಸ್ಸು ವಾಕು ಕಾಯ ದಂಡನ ಕೊಡೋದು ಅಂದ್ರೆ, ಇದು ಅನೇಕ ಮಜಲಲ್ಲಿ ಹೇಳ್ತಾರೆ. ಒಂದು ಆಸ್ಪೆಕ್ಟ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಹೇಳ್ತಾರೆ ನಾವು ಪರೋಪಕಾರ ಮಾಡಬೇಕು ಅಂತ ಹೇಳಿದ್ವಿ. ಪರೋಪಕಾರ ಮಾಡಬೇಕು, ಪರರು ನಮ್ಮ ಇನ್ನೊಬ್ರಿಗೆ ಉಪಕಾರ ಆಗುವಂತೆ, ಅದಕ್ಕೆ ಹೇಳ್ತಾರೆ ವೃಕ್ಷ ಅಂತ ಹೇಳ್ತಾರೆ. ನಮ್ಮದು ಮರದಂತೆ ಮರವನ್ನ ನೋಡಿ ಕಲಿಬೇಕು ಅಂತಾರೆ. ಮರ ಏನ್ ಮಾಡುತ್ತೆ ಅಂದ್ರೆ, ಮರದಲ್ಲಿ ಇರುವಂತ ಒಂದೊಂದು ಪದಾರ್ಥನು, ಮರದಿಂದ ಬರುವಂತ ಆ ತೋಯ, ಈ ಒಂದು ತೋಯ ಇದೆಲ್ಲ ಅಲ್ಲಿ, ಅದನ್ನು ಒಂದು ಕೆಲವು ಮರಗಳಲ್ಲಿ, ಎಲ್ಲಾ ಒಂದು ಮರದಲ್ಲಿ ಎಲ್ಲಾ ವಿಶೇಷಣಗಳು ಇರೋದಿಲ್ಲ, ಒಂದೊಂದು ಮರದಲ್ಲಿ ಇರುವಂತ ಒಂದೊಂದು ವಿಶೇಷಣವನ್ನ ತಗೊಂಡು ಹೇಗೆ ಅದು ಈ ಒಂದಟ್ ವಿಚ್ ಊಸಸ್ ಔಟ್ ಆಫ್ ದ ಯುಕ್ಲಿಪ್ಟಸ್ ಆಯಿಲ್ ಅದೆಲ್ಲ ಹೇಳ್ತಾರಲ್ಲ, ಸೊ ಊಸಸ್ ಔಟ್ ಆಫ್ ದಟ್ ವೃಕ್ಷ ಉಪಯೋಗ ಆಗುತ್ತೋ ಹಾಗೆ ಅದು ಸುಗಂಧವನ್ನ, ಚಂದನ ಇದೆ ಅದು ಸುಗಂಧವನ್ನ ಕೊಡತ್ತೆ ಆ ತೋಯ. ಸೊ ಹೀಗೆ ನಮ್ಮ ಜೀವನನು ಆ ವೃಕ್ಷದಂತೆ ಇರಬೇಕು ಅಂತ ಹೇಳ್ತಾರೆ. ಪರೋಪಕಾರ ಮಾಡಬೇಕು. ಜೀವನ ಕೊಟ್ಟಿದ್ದೆ ನಮ್ಗೆ ಮಾತ್ರ ಇಲ್ಲ, ಇನ್ನೊಬ್ರಿಗೇನು ಉಪಯುಕ್ತವಾಗಿ ಮಾಡಬೇಕು ಅಂತ. ಇದರಿಂದ ನಮ್ಮ ಅನುಭವ ಹೇಗಿದೆ ಅಂತ ಹೇಳ್ತಾರೆ. ಅನುಭವ ಹೇಗಿದೆ ಅಂದ್ರೆ ನಮ್ಮ ಮನಸ್ಸು ಯಾವತ್ತೂ ಇನ್ನೊಬ್ರಿಗೆ ಉಪಕಾರ ಆಗುವಂತೆ ಅದು ವರ್ತನೆ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಅದು ಹೇಗಿರುತ್ತೆ ಅಂದ್ರೆ, ಮನಸ್ಸು ಅಂಬುದು ಸ್ವಭಾವವಾಗಿ ಪರೋಪಕಾರ ಮಾಡೋದಕ್ಕೆ ಬಿಡೋದೇ ಇಲ್ಲ ಅಂತ. ಇದು ಪ್ರಸಿದ್ಧ ಮನಸ್ಸದೇ, ಯಾಕೆಪ್ಪ ಅವ್ರಿಗೆ ಮಾಡ್ಬೇಕು, ಯಾಕೆ ಹೇಳಬೇಕು, ನಮ್ಮ ಪಾಡು ನಾವು ಇರೋಣ ಅಂತ ಮನಸ್ಸು ನಮ್ಗೆ ಹೇಳುತ್ತೆ. ನಾವೇನಾರು ಮಾಡಕ್ ಹೋದ್ರ, ಅಯ್ಯೋ ಪಾಪ ಅವ್ರು, ಅವ್ರಿಗೆ ನಾವು ಏನಾರು ಹೋಗಿ ಸಹಾಯ ಮಾಡೋಣ ಅಂದ್ರೆ ಮನಸ್ಸು ಬೇಡ ಏನೋ ಮಾಡ್ಕೊಂಡು, ಇದರಿಂದ ಏನೇನ್ ತೊಂದರೆ ಬರುತ್ತೋ, ಏನ್ ತೊಂದರೆ ಬರುತ್ತೋ, ಅದು ಇದು ಬೇಡ ಅಂತ ತಡಿಯತ್ತಂತೆ. ಆವಾಗ ಮನಸ್ಸಿಗೆ ದಂಡ ಹಾಕಬೇಕು. ಹೇ ಮನಸ್ಸು, ಐ ವಾಂಟ್ ಲಿಸನ್ ಟು ಯು, ಐ ವಿಲ್ ಗೋ ಅಂಡ್ ಹೆಲ್ಪ್ ಅಂತ ಆ ದಂಡನ ಹೇಳ್ತಾರೆ ಮನಸ್ಸಿಗೆ. ಈ ತರ ದಂಡ ಅಂದ್ರೆ ಇದು, ಈ ದಂಡ ಮನೋವಾಕ್ಕಾಯ ದಂಡ ಅಂತ ಇಲ್ಲಿ ಹೇಳೋದು ಪರೋಪಕಾರಕ್ಕೆ ಸಂಬಂಧಪಟ್ಟದ್ದು. ಮನೋದಂಡ ಇನ್ನು ಅನೇಕ ರೀತಿಯಿಂದ ಅನೇಕ ಕಡೆ ಹೇಳಿದ್ದಾರೆ. ಇಲ್ಲಿ ಹೇಳೋದು ನಾವು ಜೀವನ ಮಾಡುವಾಗ ಇನ್ನೊಬ್ರು, ನಾವು ಮಾತ್ರ ಆ ಮೋಕ್ಷ ಸಾಧನೆಯಲ್ಲಿ ಹೋಗೋದು ಒಂದಾದ್ರೆ, ಇನ್ನೊಂದು ನಮ್ಮ ಸುತ್ತಮುತ್ತ ಇರೋರಿಗೇನು ನಮ್ಮ ಜೀವನದಿಂದ ಅವ್ರಿಗೇನು ಪ್ರೋತ್ಸಾಹ ಬರುವಂತೆ ನಾವು ನಮ್ಮ ಚರ್ಯೆ ಇರಬೇಕು, ಅವ್ರನ್ನ ತಿದ್ದಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಆಸ್ ಅಪ್ಲಿಕಬಲ್ ಅದು. ಸೊ ಇದಕ್ಕೆ ಮನಸ್ಸು ಬೇಡ ಅಂತ ಹೇಳ್ತೀವಿ, ಯಾಕೆ ಅವ್ರಿಗೆಲ್ಲ ಹೇಳ್ಬೇಕು ಅಂತ ಹೇಳುತ್ತೆ. ಆವಾಗ ಅದನ್ನ ತಡೆಯೋದು ಮನೋದಂಡ, ವಾಕ್ದಂಡ ಅಂತಾರೆ. ವಾಕ್ದಂಡ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಮಾತು ನಾಲಿಗೆ ಎಲ್ಲವೂ ಮಾತಾಡ್ತಾನೆ ಇರುತ್ತೆ, ಎಲ್ಲ ವಿಷಯ ಮಾತಾಡುತ್ತೆ, ಒಳ್ಳೆ ವಿಷಯ ಮಾತ್ರ ಮಾತಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಅದು ಹೇಗೆ ಅಂದ್ರೆ, ಲೋಹ ಶಲಾಕೆಯ ಅಂದ್ರೆ ಅದು ಕಬ್ಬಿಣದಂತಕ್ಕೂ ಯಾರಿಗೇನಾರು ಒಳ್ಳೆದು ಮಾಡುವಂತ ಮಾತು ಬರೋದಿಲ್ಲ ಅಂತ. ಆವಾಗ ಅದು ಕಬ್ಬಿಣದಂತೆ, ನಮ್ಮ ನಾಲಿಗೆ ಎಲ್ಲವನ್ನು ಮಾತಾಡುತ್ತೆ, ಯಾವುದನ್ನ ಮಾತಾಡಬೇಕೋ ಆವಾಗ ಅದು ಕಬ್ಬಿಣದಂತೆ ಆಗ್ಬಿಡತ್ತಂತ, ಮಾಡೋದಿಲ್ಲ ಅಂತದ್ದು, ಉಪಕಾರ ಮಾಡೋದಿಲ್ಲ ಅಂತ. ವಾಕಿಂದ ಅಂದ್ರೆ ಲಿಪ್ ಸ್ಟೇಟ್ಮೆಂಟ್ ಕೊಡುವಂತ ಇಲ್ಲಿ ಹೇಳ್ತಾ ಇಲ್ಲ. ಯಾರನ್ನ ನಾವು ನೋಡ್ತೀವಿ, ಯಾರನ್ನ ಹೂ ಹೌದು ಐ ಎಮ್ ವೆರಿ ಸಾರಿ ಟು ಹಿಯರ್ ಐ ವಿಶ್ ಐ ಕ್ಯಾನ್ ಡೂ, ಸುಮ್ಮನೆ ಹೇಳ್ತೀವಿ, ಅದು ಮನಸ್ಸಿನಿಂದ ಅದು ಬರಲ್ಲ. ಇಲ್ಲಿ ವಾಕ್ದಂಡ ಹೇಗಿರಬೇಕು ಅಂದ್ರೆ, ಏನು ಅವನಿಗೆ ನನ್ಗೆ ಗೊತ್ತಿದೆ ಇದೆಲ್ಲ, ನಾನು ಮಾತ್ರ ಇಟ್ಟುಕೊಳ್ತೀನಿ, ನನಗೆ ನಾನು ಅನುಭವದಿಂದ ಈ ಸತ್ಯವನ್ನ ಕಂಡಿದ್ದೀನಿ, ನಾನು ನಂದು ಇಟ್ಟುಕೊಳ್ತೀನಿ, ಅವನ್ಗೆ ಹೇಳಿದ್ರ ನಾನ್ ತರನ ಅವನು ಮಾಡ್ಲಕ್ ಶುರು ಮಾಡಿಬಿಟ್ರೆ ಅವನಿಗೇನೋ ಹೆಸರು ಬಂದ್ಬಿಡತ್ತೆ, ಹಿ ಮೇ ಓವರ್ಟೇಕ್ ಮೈ ಸಾಧನ. ಈ ತರ ಒಂದು ಬುದ್ಧಿ ಯಾರು ಅಂದ್ರೆ, ಒಂದು ಒಂದು ಅನದರ್ ಎಕ್ಸಾಂಪಲ್ ಇಸ್ ಸಂಬಡಿ ಹ್ಯಾಸ್ ಸಮ್ ಲಾಸ್ ಆರ್ ಸಮಥಿಂಗ್, ಯಾರನೋ ಏನೋ ಆಯ್ತು ಅವ್ರಿಗೆ ಜೀವನದಲ್ಲಿ ಒಂದು ನಷ್ಟ ಬಂತು. ಆ ನಷ್ಟ ಬಂದಾಗ ಇಟ್ ಇಸ್ ವೆರಿ ಈಸಿ, ಯೋ ಪಾಪ ಪಾಪ ಅಂತ ಅವ್ರನ್ನ ವಿ ಜಸ್ಟ್ ಟಾಕ್ ಸಮಥಿಂಗ್ ನೈಸ್ ಅಂಡ್ ಎವೆನ್ಚುಲಿ ವಿ ಪುಲ್ ದಮ್ ಡೌನ್. ಅವ್ರಿಗೆ ಸಾಧನೆ ಮಾರ್ಗದಿಂದ ದೂರ ಮಾಡುವ ಕೆಲಸವೇ ಮಾಡ್ತೀವಿ. ಅದನ್ನ ನಿಲ್ಲಿಸಿ ಅವ್ರಿಗೆ ಸಾಧನೆ ಮಾರ್ಗದಲ್ಲಿ ಮೆಲ್ಲ ಮೆಲ್ಲ ತರಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ವಿ ಹ್ಯಾವ್ ಟು, ನಮ್ಮ ವಾಕ್, ನಾವು ಕಲಿತ ವಾಕ್ ಮೂಲಕವಾಗ ಯಾವುದು ಕರೆಕ್ಟ್, ನಷ್ಟ ಬಂದಾಗ ಇದು ನಿನ್ನದಲ್ಲ, ಬರತ್ತ ಹೋಗತ್ತ, ತುಂಬಾ ಹಚ್ಚಯ್ಯ ಐ ನೋ ಇಟ್ ಇಸ್ ಡಿಫಿಕಲ್ಟ್, ಮನಸ್ಸು ಒಪ್ತಾ ಇಲ್ಲ, ಮನಸ್ಸನ್ನ ಈ ಕಡೆ ಹಾಕು, ಮನಸ್ಸನ್ನ ಶಾಸ್ತ್ರ ಕಡೆ, ಭಗವಂತನ ವಿಷಯ ಶ್ರವಣದ ಕಡೆ ಹೀಗೆ ಹಾಕು. ಬೇಸಿಕಲಿ ವಾಕ್ ನಿಂದ ಅವ್ರಿಗೆ ಯು ರಿಯಲಿ ಹೆಲ್ಪ್ ದಮ್ ಔಟ್. ನಮ್ಮ ನಮ್ಮ ಯಥಾಶಕ್ತಿ, ದೇವ್ರು ಕೊಟ್ಟೇ ಕೊಟ್ಟಿದ್ದಾನೆ ಎಲ್ಲರಿಗಿನ, ನಮ್ಮ ನಮ್ಮ ಯಥಾಶಕ್ತಿ, ನಾವು ಮಾತಾಡುವ ಮಾತಿನಿಂದ ಅವ್ರಿಗೆ ಅದು ಸಾಧನೆಗೆ ಪೋಷಕವಾಗಿರಬೇಕು. ಇನ್ನೂ ವಿಷಯ, ಅಯ್ಯೋ ನಿಮ್ಗೆ ತಾನು ಯಾಕೋ ಈ ಕಷ್ಟ ಬಂದಿದ್ದೀಯೋ, ಎಂತ ಕಷ್ಟ ದೇವ್ರು ನಿಮಗೆ ಕೊಟ್ಟೆ, ಈ ತರ ಒಂದು ಮಾತು ಬೇಕಾಗಿಲ್ಲ. ಅದು ಅವ್ರಿಗೆ ಅಟ್ ದಟ್ ಟೈಮ್ ದಟ್ ವಿಲ್ ಬಿ ಪ್ರಿಯವಾಗಿ ಇರೋದು, ಬಟ್ ಇಟ್ ಈಸ್ ನಾಟ್ ಹಿತ ಫಾರ್ ದಮ್. ಸೊ ಆ ಕಾಲ, ಯಾವ ಕಾಲದಲ್ಲಿ ಹೇಗೆ ಮಾತಾಡಬೇಕು, ಮಾತಾಡಿ ಅವರಿಗೆ ನಮ್ಮ ಮಾತು ಮೂಲಕವಾಗಿ ಆ ಭಗವಂತನ ವಿಷಯ ಪರಾರ್ಥೆ ಇಹ ಆ ಒಂದು ಆ ಮೋಕ್ಷಕ್ಕೆ ವಿರೋಧಿಯಾದ ಸಾಧನೆಯಿಂದ ನಿಲ್ಲಿಸಿ ಮೋಕ್ಷಕ್ಕೆ ಪೂರಕವಾದ ಸಾಧನೆಯಲ್ಲಿ ಹಾಕುವಂತ ರೀತಿಯಿಂದ ನಾವು ಅವ್ರಿಗೆ ಮಾತಾಡಬೇಕು. ಫಸ್ಟ್ ಇನಿಷಿಯಲಿ ನಮ್ಗೇನ್ರಿ ಬಂಬು, ನಾವು ಯಾಕೆ ಆ ಮಾತು ಅಂತ ಅದಕ್ಕೆ ದಂಡ ಹಾಕಿ ಒಳ್ಳೆದನ್ನ ಮಾಡಬೇಕು ವಾಕ್ನಿಂದ. ಇನ್ನೊಂದು ಕಾಯದಿಂದ ಅಂದ್ರೆ, ಅಲ್ಲಿ ಕಾಯಕ್ಕೆ ಹೇಳ್ತಾರೆ ಕಾಶ ಸಹಸ್ರ ದಾಡಿತೋಪಿ ಅಂದ್ರೆ,
ಎಷ್ಟು ಈ ದೇಹವನ್ನ ಒಡೆದು ಬಡದು ಏನೇ ಆಗಿ ದೇಹ ಬಿದ್ರನೂ ಸಹ ಈ ದೇಹದಿಂದ ನಾವು ಒಂದು ಒಳ್ಳೆ ಕೆಲಸ ಮಾಡಲ್ಲ. ಒಂದು ಒಳ್ಳೆ ಕೆಲಸ ಅಂದ್ರೆ ಏನು, ಏನ್ ಕೆಲಸ ಮಾಡ್ತೀವಿ, ಯಾರೋ ಮನೆಗೆ ನಾವು ಅಲ್ಲಿ ಹೆಲ್ಪ್ ಅನ್ ಮಾಡಿ ಆಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ನಮ್ಮ ಹೆಸರು ಬಂದ್ಬಿಡತ್ತ. ಹಾಗಲ್ಲ, ಇವಾಗ ಉಪಕಾರ ದೇಹದಿಂದ ಮಾಡೋದಂದ್ರೆ ಆ ಕಾಲದಲ್ಲಿ ಬಹಳ ಹೆಂಗಸರು ಅಲ್ಲಿ ಸುತ್ತಮುತ್ತ ಇರುವಂತ ಮಠಕ್ಕೆ ಹೋಗಿ ಸೇವೆ ಮಾಡೋರು. ಮಠಕ್ಕೆ ಸೇವೆ ಮಾಡೋದ ನೋಬಡಿ ಇರ್ಬೇಕಂತ ಆ ಕಾಲದಲ್ಲಿ, ನೋಬಡಿ ವಿಲ್ ಗಿವ್ ಯು ವೋಟ್ ಆಫ್ ಥ್ಯಾಂಕ್ಸ್. ಅದು ಮಾತ್ರ ಅಲ್ಲ, ಮಠಕ್ಕೆ ಸೇವೆ ಮಾಡುವ ಈ ಶರೀರವನ್ನ, ದೇವರು ಕೊಟ್ಟ ಶರೀರವನ್ನ ದೇವರಿಗೆ ಬಳಸೋದು, ಅಥವಾ ನಮ್ಮ ನಮ್ಮ ಮನೆಗಳಲ್ಲಿ ದೇವರ ಮನೆಯಲ್ಲಿ ಅದು ಮಾಡೋದು. ಸೊ ದೇಹದಿಂದ ಒಂದು ಒಂದು ಸ್ವಪ್ರಯೋಜನವನ್ನ ಬಿಟ್ಟು ಮಾಡುವಂತ ಕೆಲಸ ಈ ಕಾಯ. ಅದು ತುಂಬಾ ಲೇಜಿನೆಸ್ ಇರುತ್ತೆ, ಅದನ್ನ ಬಿಡಿಸಿ ಅದಕ್ಕೆ ದಂಡನೆ ಹಾಕಿ, ಇಲ್ಲ ಸುಮ್ಮನೆ ಕೂತ್ಕೋಬೇಡ, ಏನಾರು ಒಂದು ಮಾಡು ಅಂತ ಅದಕ್ಕೆ ಕಾರ್ಯದಲ್ಲಿ, ಅದಕ್ಕೆ ಆ ಒಂದು ಪರೋಪಕಾರದಲ್ಲಿ ಅದನ್ನ ಹಾಕಬೇಕು. ಸೊ ಹೀಗೆ ಈ ಮೂರು ದಂಡ ಇದಕ್ಕೆ ಕೊಡಬೇಕು. ಅದಕ್ಕೆ ಪರಾರ್ಥ ಈಹ ಅಂಬೋದಕ್ಕೆ ಈ ವಿಷಯವನ್ನ ಹೇಳ್ತಾರೆ. ಇದಾದ ಮೇಲೆ ಅದಕ್ಕೆ ತರುವಿನ ಎಕ್ಸಾಂಪ್ಲ್ ಕೊಟ್ಟಿದ್ದಾರೆ, ಮರ ಗಿಡಗಳು ಹೇಗಿರುತ್ತೋ ಆ ತರ ಇರಬೇಕು ಎಂಬುದನ್ನು ಕೊಟ್ಟಿದ್ದಾರೆ. ಇದು ಆದ ಮೇಲೆ ನೆಕ್ಸ್ಟ್ ಬರೋರ್ದು ಸತ್ಯ ಅಂತ ಹೇಳ್ತಾರೆ, ಅಂದ್ರೆ ಸತ್ಯ ಅಂಬೋ ಒಂದು ಧರ್ಮವನ್ನು ಹೇಳ್ತಾ ಇದ್ದಾರೆ. ಸತ್ಯ ಅಂದ್ರೆ ಸತ್ಯ ಶಬ್ದಕ್ಕೆ ಅನೇಕ ಮೀನಿಂಗ್ಸ್, ಅನೇಕ ಅಂದ್ರೆ ಒಂದೊಂದು ಕಡೆ ಸತ್ಯ ರಿಪೀಟ್ ಆಗುವಂತೆ ನಮ್ಗೆ ಇರುತ್ತೆ, ಬಟ್ ಮೀನಿಂಗ್ಸ್ ಆರ್ ವೆರಿ 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 ಡಿಫ್ರೆಂಟ್. ಇಲ್ಲಿ ಸತ್ಯ ಅಂಬೋದು, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ, ಸತ್ಯ ಅಂಬೋದಕ್ಕೆ ಡೆಫಿನೇಷನ್ ಏನ್, ಇದು ಸತ್ಯ ಅಂತ ಹೇಳ್ತೀವಿ ನಾವು. ಇಲ್ಲಿ ಸತ್ಯ ಅಂಬೋದಕ್ಕೆ ನಾವು ದೇವರ ಪೂಜೆ ಮಾಡುವಾಗ ಇರುವಂತ ಅನುಸಂಧಾನವನ್ನ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಇದಕ್ಕೆ ಹೇಳ್ತಾರೆ, ಯಥಾವಸ್ತು ಜ್ಞಾನ, ಯಥಾವಸ್ತು ಧ್ಯಾನ, ಯಥಾವಸ್ತು ಸಮರ್ಪಣ. ಅದೇ ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಒಂದು ಕಡೆ ನೋಡಿದ್ದೀವಿ ನಾವು, ಹೇಳ್ತಾ ಬಂದಿದ್ದೀವಿ. ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಹೇಳ್ತೀವಿ, ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ, ಸರಿಯಾದ ತಿಳುವಳಿಕೆ ಅಂತ ಹೇಳಿದೆ. ಅದನ್ನ ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಸರಿಯಾದ ತಿಳುವಳಿಕೆ ಇರಬೇಕು, ಯಥಾರ್ಥ ಜ್ಞಾನ ಇರಬೇಕು. ಪೂಜೆ ಮಾಡುವಾಗ ಯಥಾರ್ಥ ಜ್ಞಾನ ಇರಬೇಕು ಅಂದ್ರೆ ಏನಲ್ಲಿ ನಾವು ಅದನ್ನು ತುಳಸಿ ಪೂಜೆ ಇದಿಲ್ಲ ನೋಡಿದ್ದೀವಿ. ಯಥಾರ್ಥ ಜ್ಞಾನ ಏನಂದ್ರೆ ಈ ಪಂಚಭೇದ, ಪಂಚಭೇದ ಜ್ಞಾನ, ಅದೇ ಯಥಾವಸ್ತು ಜ್ಞಾನ. ಅಂದ್ರೆ ನಾವು ಪೂಜೆ ಒಂದು ಮಾಡುವಂತ ಪದಾರ್ಥ, ಪೂಜೆ ರೂಮ್ ಅಲ್ಲಿ ದೇವರ ವಿಗ್ರಹ ಇರುತ್ತೆ ಅಥವಾ ತುಳಸಿ ಇರುತ್ತೆ, ಆ ಪದಾರ್ಥಗಳು ಉತ್ತರಣಿ ಪ್ಯಾಲ ಇದೆಲ್ಲ ಇರುತ್ತೆ, ನೀರಿರುತ್ತೆ, ಪುಷ್ಪ ಇರುತ್ತೆ, ಇಷ್ಟು ಸಾಮಗ್ರಿ ಇರುತ್ತೆ. ಅದನ್ನ ಮಾಡುವಂತ ನಾನಿರ್ತೀನಿ, ನನ್ನೊಳಗೆ ಮನಸ್ಸು ಇಂದ್ರಿಯ ಮುಂತಾದ ಎಲ್ಲವೂ ಇದೆ. ಇದರಲ್ಲಿ ಎಲ್ಲ ಹೊರಗೆ ನೋಡುವಂತ ವಸ್ತು, ಈ ವಸ್ತುಗಳು ಎಲ್ಲವೂ ವೆದರ್ ಇಟ್ ಇಸ್ ಮೀ ಆರ್ ದ ವಿಗ್ರಹ ಆರ್ ದ ಹೂ ಹಣ್ಣು ಏನೇ ಎಲ್ಲವೂ ಪಂಚಭೇದ, ಪಂಚಭೂತದಿಂದ ನಿರ್ಮಿತವಾದ ಪದಾರ್ಥ. ಈ ಪ್ರತಿ ಪದಾರ್ಥದಲ್ಲಿನೂ ಯಥಾವಸ್ತು ಜ್ಞಾನ, ಯಾವ ವಸ್ತು ತಕ್ಕೊಂಡನು ಅದಲ್ಲಿ ಇರುವಂತ ವಸ್ತು, ಆ ವಸ್ತುವಲ್ಲಿ ಇರುವಂತ ಭಗವಂತನನ್ನ ತಿಳುವಳಿಕೆ. ಅಂದ್ರೆ ಒಂದೊಂದು ಕಡೆನು ಪಂಚಭೇದ, ಸುಮ್ಮನೆ ಪಂಚಭೇದ ತಾರತಮ್ಯ ಅಂತ ಹೇಳೋದಲ್ಲ, ಮಾಡುವಾಗ ಅದನ್ನ ಅದಕ್ಕೆ ಸತ್ಯ ಅಂತ ಬರೋವಾಗ ನಾವು ಇನ್ನೊಂದು ಮೀನಿಂಗ್ ಕೊಡ್ತಾರೆ, ಏನಂದ್ರೆ ಮನೋವಾಕಾಯ ಏಕತೆಯಾಗಿರಬೇಕು, ನಮ್ಗೆ ಏಕತ್ವ ಇರಬೇಕು, ಅದೇ ಸತ್ಯ, ತ್ರಿಕರಣ ಶುದ್ಧಿಯೇ ಸತ್ಯ ಅಂತ ಅಲ್ಲಿ ಹೇಳೋದು ಒಂದು, ಅದೇ ಇಲ್ಲಿನ ಬರುತ್ತೆ. ಇಲ್ಲಿ ಹೇಳೋದು ಇನ್ನೂ ವಿವರ ಮಾಡ್ತಾರೆ, ಯಥಾವಸ್ತು ಜ್ಞಾನ ಇರಬೇಕು. ಹೇಗೆ ಹೇಗೆ ಒಂದೊಂದಿಲ್ಲಿ ಅಂದ್ರೆ ವಸ್ತು ಜ್ಞಾನ ಅಂದ್ರೆ ಒಂದೊಂದಿಲ್ಲಿನೂ ನಾವು ಈ ದೇವತಾ ತಾರತಮ್ಯ ಇದೆಲ್ಲ ಇಟ್ಟುಕೊಂಡು ಮಾಡುವಾಗ ಪೂಜೆಗೆ ಇಷ್ಟೋ ಹೊತ್ತಾಗ್ಬಿಟ್ಟತ್ತಲ್ಲ ಅಂದ್ರೆ ಅಷ್ಟು ಬೇಕಾಗಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟು ನಾವು ಒಂದು ಹಿಂದೆ ಹೇಳಿದಂತೆ, ಕವಿ ಹೇಳಿದಂತೆ ಒಂದೊಂದು ಪದಾರ್ಥವೂ ಇದೆ. ಇಲ್ಲಿ ಹೂ ಇದೆ, ಹೂ ಇಟ್ಟುಕೊಂಡಿದ್ದೀವಿ, ಹಣ್ಣು ಇಟ್ಟುಕೊಂಡಿದ್ದೀವಿ, ನಾನಿದ್ದೀನಿ, ಆ ವಿಗ್ರಹ ಇದೆ, ಇದು ಎಲ್ಲವೂ ಇದೆ. ಇದೆ ಅಂದ್ರೆ ಅಸ್ತಿತ್ವ ಇದೆ ಅಂದರೆ ಭಗವಂತ ಇರಬೇಕು ಅಲ್ಲಿ. ಭಗವಂತ ಇಲ್ಲದ ವಸ್ತು ಇಲ್ಲ. ಭಗವಂತ ಒಳಗೆ ಹೋಗಿ ತುಂಬದಿದ ವಸ್ತು ಇಲ್ಲ, ಹೊರಗೆ ಹೋಗಿ ಆವರಣ ಸುತ್ತುವರಿಯಲ್ಪಡದೇ ಇರುವಂತ ವಸ್ತು ಇಲ್ಲ. ಅಂದ್ರೆ ಅಂತರ್ಬಹಿಷ್ಠ ತತ್ ಸರ್ವಂ ವ್ಯಾಪ್ತ ನಾರಾಯಣ ಅಂತ ಹೇಳುವುದು ಇದೇ ಅರ್ಥ. ಸೊ ಒಂದೊಂದು ಹೂ ಇರ್ಲಿ, ಒಂದು ಹಣ್ಣು ಇರ್ಲಿ, ಒಂದು ನೀರಿರ್ಲಿ, ಅಥವಾ ನಾನೇ ಇರ್ಲಿ, ವಿಗ್ರಹ ಇರ್ಲಿ, ಎಲ್ಲದಲ್ಲಿನೂ ಭಗವಂತ ತುಂಬಿದ್ದಾನೆ. ತಾರತಮ್ಯ ಪ್ರಕಾರ ನಮ್ಗೆ ತಾರತಮ್ಯ 1, 2, 3, 4 ಸರಿಯಾಗಿ ಬಂದಿಲ್ಲ ಅಂದ್ರೆ ಒಂದು ಮುಖ್ಯ ಪ್ರಾಣರನ್ನು ಮಾತ್ರ ಇಟ್ಕೊಂಡ್ರು ನಡೆಯತ್ತ.
ವ್ಯತ್ಯಾಸ ಇದನ್ ಗೊತ್ತಿರಬೇಕಷ್ಟೇ. ಸೊ ದೇವರು ಇದ್ದಾನೆ, ಅವರ ದೇವರ ಪೀಠವಾಗಿ ವಾಯುದೇವರು ಇದ್ದಾರೆ, ಎಲ್ಲಾ ಕಡೆನೂ ತುಂಬಿದ್ದಾನೆ, ಒಳಗೆ ಮಾತ್ರ ಅಲ್ಲ ಹೊರಗೆ ಇದ್ದು ಅದಕ್ಕೆ ಒಂದು ಸಪೋರ್ಟ್ ಧಾರಕನಾಗವೂ ಇದ್ದಾನೆ ಅಂತ ತಿಳಿಯೋದು. ಅದಕ್ಕೆ ಒಂದು ಕಡೆ ಸತ್ಯ ಅಂತ ಬಂದಾಗ ಏನ್ ಹೇಳ್ತಾರಂದ್ರೆ, ಸತ್ಯ ಶಬ್ದಕ್ಕೆ ಏನ್ ಅರ್ಥ ಹೇಳ್ತಾರಂದ್ರೆ ನಮ್ಮ ನಮ್ಮ ಸ್ವಭಾವ. ಸತ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಏನ್ ಬರುತ್ತೆ ಅಂದ್ರೆ, ಪ್ರತಿ ದೇವರು ಬಂದು ಸತ್ಯ ಧರ್ಮ ಎಂಬ ರೂಪದಿಂದ ನಮ್ಮಲ್ಲಿ ಎಲ್ಲಾ ಕಡೆನೂ ಇದ್ದಾನಂತ ವಿಷಯ ಉಪನಿಷತ್ತಲ್ಲಿ ಬರುತ್ತ ಬಂದಾಗ, ಅದಕ್ಕೆ ಸತ್ಯ ಹೇಳುವಾಗ ಸತ್ಯ ಅಂಬೋದು ಆಯಾ ವಸ್ತುಗಳಲ್ಲಿ ಇರುವಂತ ಆ ಸಾಧು ಭಾವ, ಒಳ್ಳೆ ಭಾವ. ಪುಷ್ಪದಲ್ಲಿ ಪುಷ್ಪ ಹೇಗೆ, ಮಲ್ಲಿ ಹೂ ಹೇಗಿರಬೇಕೋ ಆ ಪರಿಮಳದಿಂದ ಹೇಗೆ ಇರುವಂತ ಆ ಒಳ್ಳೆ ಭಾವವನ್ನ ಅವನು ಉಳಿಸ್ತಾನೆ, ಬೆಳೆಸ್ತಾನೆ, ಬೆಳೆಸ್ತಾನೆ. ಎಷ್ಟು ಕಾಲ ಇರಬೇಕೋ ಅಷ್ಟು ಕಾಲ ಅದನ್ನ ರಕ್ಷಣೆ ಮಾಡುತ್ತಾನೆ. ಇದೇ ಅಲ್ಲಿ ಇರುವಂತ ಸತ್ಯ ಅಂಬೋದಕ್ಕೆ ಆ ಅರ್ಥವೂ ಕೊಡ್ತಾರೆ. ಅದೇ ಇಲ್ಲಿ ಗ್ರಾಹ್ಯವೇ ಆಗತ್ತೆ ಅಂದ್ರೆ, ಯಥಾವಸ್ತು ಜ್ಞಾನ, ಎಲ್ಲದಲ್ಲಿನೂ ಒಳಗೆ ಭಗವಂತ, ನನ್ನಲ್ಲಿ ಭಗವಂತ ತುಂಬಿದ್ದಾನೆ. ಈ ಟೈಮ್ ನಾನು ಪೂಜೆ ಮಾಡುವಾಗ ಅದು ನನ್ಗೆ ಸಾತ್ವಿಕ, ನನ್ನಲ್ಲಿ ಇರುವಂತ ಸತ್ವ ಅದು. ಆ ಸತ್ವ ಭಾವನೆ ಅಂದ್ರೆ, ನಾವು ಕೆಲವೊಮ್ಮೆ ಸಿನಿಮಾ ನೋಡ್ತಾ ಇರ್ತೀವಿ ನಾವೇ, ಆಮೇಲೆ ಯಾರನ್ನೋ ಬೈತಾನು ಇರ್ತೀವಿ. ಇವಾಗ ದೇವರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಥವಾ ಹರಿಕಥಾನುಸಾರ ಹೇಳ್ತಾ ಇರ್ತೀವಿ. ಇವಾಗ ಒಂದು 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 ಒನ್ ಅವರ್ ಇದು ಹೇಳುವಾಗ ಏನು ಭಾವನೆ, ಸತ್ಯ ಏನಲ್ಲಿ, ಸತ್ಯಂ ಶಿಕ್ಷೆ ಅಂತಂದ್ರೆ ಇಲ್ಲಿ ನನ್ನಲ್ಲಿ ಈ ಒಂದು ಒಳ್ಳೆತನ ಇದಲ್ಲ, ಅದು ಈ ಟೈಮ್ ವ್ಯಕ್ತ ಆಗ್ತಾ ಇದಲ್ಲ, ಅದು ನಾನು ವ್ಯಕ್ತ ಮಾಡೋದಿಲ್ಲ. ಏನೋ 2:00 ಕ್ಲಾಸ್ ಅಂತ ವ್ಯಕ್ತ ಆಗ್ತಾ ಇಲ್ಲ, ಐ ರಿಮೆಂಬರ್ ಐ ಲಾಗಿನ್, ಹಾಗಲ್ಲ. ಈ ಟೈಮ್ ಆಗಬೇಕಾಗಿದೆ, ಒಳಗಿಂದ ಭಗವಂತ ಇದನ್ನ ವ್ಯಕ್ತ ಮಾಡುತ್ತಾನೆ. ಈ ಸದ್ಭಾವವನ್ನ ವ್ಯಕ್ತ ಮಾಡಿ ಅದನ್ನ ಉಳಿಸಿ ಬೆಳೆಸಿ ರಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಯಥಾವಸ್ತು ಜ್ಞಾನ, ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಇದನ್ನ ಅಂದ್ರೆ ಏನಾಯ್ತು, ಭಗವಂತನೇ ಎಲ್ಲದಕ್ಕೆ ಒಂದೇ ಬರುತ್ತೆ. ಅನೇಕ ಮುಖದಿಂದ ನಮ್ಗೆ ಮನವರಿಕೆ ಆಗುವಂತೆ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ನನ್ನಲ್ಲಿ ಇದ್ದು ಈ ಒಂದು ಭಗವಂತ ಮಾಡ್ತಾ ಇದ್ದಾನೆ, ಆ ಒಂದು ಭಾವ ಯಥಾವಸ್ತು ಜ್ಞಾನ. ನನ್ನಲ್ಲಿ ಈ ಪುಷ್ಪ, ಎಲ್ಲ ಪುಷ್ಪ ಎಲ್ಲೋ ಬಿದ್ದಿರುತ್ತೆ, ಬಟ್ ಈ ಪರ್ಟಿಕ್ಯುಲರ್ ಪುಷ್ಪವನ್ನು ನಾನು ತಂದು ಇಟ್ಟಿದ್ದೀನಿ. ಈ ನೀರು ಎಷ್ಟೇ ಇದನ್ನು ಈ ಪ್ಯಾಲಲ್ಲಿ ಈ ತುಂಬಿ ಈ ನೀರು ಹಾಕಿ ಇಲ್ಲಿ ಇಲ್ಲಿ ನಾವು ಒಂದು ಗಂಗೇಶ ಯಮುನೇಶ ಹೇಳಿ ಅವ್ರನ್ನ ಕರೆದು ಇಲ್ಲಿ ಇಟ್ಟಿದ್ದೀವಿ. ಈ ಆಸನ ಆಸನ ಹಾಕುವಾಗ ನೆನಪು ಬಂದು ಇದು ಇಟ್ಟಿದೆ. ಸೊ ಈ ವಸ್ತುಗಳಲ್ಲಿ ಆಯಾ ಒಂದು ರಕ್ಷಣೆ ಮಾಡ್ತಾನೆ, ಯಾಕಂದ್ರೆ ಈ ಪುಷ್ಪದಿಂದಲೇ ಅವನಿಗೆ ಪೂಜೆ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಸದ್ಭಾವವನ್ನೇ ಅರ್ಪಣೆ ಮಾಡ್ತಾ ಇದ್ವಿ. ಅದೇ ಯಥಾವಸ್ತು ಜ್ಞಾನ ಇರಬೇಕು, ಆಮೇಲೆ ಧ್ಯಾನ. ಜ್ಞಾನ ಆಮೇಲೆ ಧ್ಯಾನ ಅಂದ್ರೆ ನೀವು ಮನಸ್ಸಲ್ಲಿ ಅದನ್ನ ಚಿಂತನೆ ಮಾಡ್ಬೇಕು. ಅಂದ್ರೆ ಬರೀ ನಾವು ವಾಕ್ಯನಿಂದ ಹೇಳೋದಲ್ಲ, ಮನಸ್ಸಿನಿಂದ. ಜ್ಞಾನ ನಿನ್ನೆ ಹರಿತಾಂಸಾರದಲ್ಲಿ ಕೇಳಿದ್ದೆ, ಇವತ್ತು ಇಲ್ಲ ಅಂದ್ರೆ ಇದು ಧ್ಯಾನಕ್ಕೆ ಬರಬೇಕು. ಇದು ನಮ್ಮ ಚಿತ್ತದಲ್ಲಿ ಇದ್ದು ಅದಕ್ಕೆ ಧ್ಯಾನಕ್ಕೆ ಮಾಡೋ ಟೈಮ್ಲಿ ಇದು ಧ್ಯಾನಕ್ಕೆ ಬರಬೇಕು, ಅಲ್ಲೇ ನಿಲ್ಲಬಾರದು, ಸಮರ್ಪಣೆ ಆಗಬೇಕು. ಯಥಾವಸ್ತು ಜ್ಞಾನ, ಯಥಾವಸ್ತು ಧ್ಯಾನ, ಯಥಾವಸ್ತು ಸಮರ್ಪಣ. ಸಮರ್ಪಣೆ ಮಾಡೋದು ಅಂದ್ರೆ ಇಲ್ಲಿನೂ ನೀನೇ ಇದು, ಇವಾಗ ನೋಡಿದೀವಿಲ್ಲ ಪ್ರತಿ 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 ವಸ್ತುವನ್ನು ಅವನೇ ಒಳಗೆ ಎಲ್ಲ ತುಂಬಿದ್ದಾನೆ. ಭಾರತೀಯ ರಮಣ ಮುಖ್ಯ ಪ್ರಾಣನಾಗಿ ಆ ಒಂದು ಪಂಚಭೇದದಿಂದ ಪ್ರತಿ ವಸ್ತುವನ್ನು ಅವನು ತುಂಬಿದ್ದಾನೆ. ಅಲ್ಲಿ ಒಂದೊಂದಿಲಿನೂ ತುಂಬಿದ್ದಾನೆ. ನಾನು ಪೂಜೆ ಮಾಡುವಂತ ಈ ವಿಗ್ರಹದಲ್ಲಿ ನನ್ನ ಬಿಂಬಮೂರ್ತಿಗೆ ಪೂಜೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ನನಗೆ ಹೇಗೆ ಮಾಡಬೇಕು ಅಂತ ಮನಸ್ಸಿಟ್ಟು ಮಾಡಕ್ಕಾಗಲ್ಲ. ಸೊ ಬಿಂಬಮೂರ್ತಿಯನ್ನ ತಂದು ಅಲ್ಲಿ ಇಟ್ಟಿದ್ದೀನಿ, ಅಲ್ಲಿನೂ ಅವನೇ ಇದ್ದಾನೆ. ಸೊ ಇದೇ ಸಮರ್ಪಣ, ಅವನೇ ನನ್ನಿಂದ ಮಾಡಿಸಿ, ಅವನೇ ನನ್ನ ಅದನ್ನ ಸ್ವೀಕಾರ ಮಾಡಿ, ಅವನೇ ಈ ಫಲವನ್ನ ಕೊಟ್ಟು, ಅವನೇ ಆ ಫಲವನ್ನ ನನಗೆ ಉಣಿಸ್ತಾ ಇದ್ದಾನೆ. ಆವಾಗ ನನ್ಗೆ ಇವಾಗ ಪೂಜೆ ಮಾಡಿದ್ದೀನಿ, ಒಂದು ಪೂಜೆ ಎಲ್ಲ ಆದ್ಮೇಲೆ ನಮ್ಗೆ ಕೆಲವು ದಿವಸ ನಾವು ಪೂಜೆ ಜಪ ಮಾಡಿದ್ರೆ ಯು ಫೀಲ್ ಸೋ ಗುಡ್ ಅಬೌಟ್ ಇಟ್. ಸಮ್ಡೇ ಏನೋ ಮಾಡಿದ್ದೀನಿ, ಏನೋ ಟೈಮ್ ಆಯ್ತು, ಇದು ವಿ ಹ್ಯಾವ್ ಟು ಫಿನಿಶ್ ಅಂತ ಇರುತ್ತೆ. ಆವಾಗ ಯಾವತ್ತು ನಮ್ಗೆ ಆ ಸಂತೋಷ ಆಗತ್ತಲ್ಲ, ಚೆಂದಾಗಿರ್ತಾ ಇತ್ತು ಅಂತ ಮನಸ್ಸಿಗೆ ಒಂದು ಸಂತೋಷ. ಏನ್ ಮಾಡಿದ್ದೀವಿ ನಾವು, ಯಾಕೆ ಸಂತೋಷ ಬಂತು ಅಂದ್ರೆ ಆ ಸಂತೋಷನ ಭಗವಂತ ನಮ್ಗೆ ಕೊಡ್ತಾನಂತೆ. ಚೆನ್ನಾಗಾಯ್ತು, ನಾನು ಸ್ವೀಕಾರ ಮಾಡಿದ್ದೆ, ಆ ಸಂತೋಷ ಅವತ್ತು ಬಂತು, ನಮ್ಗೆ ಬರುತ್ತೆ, ಅನುಭವ ಬರುತ್ತೆ. ಇದಕ್ಕೆ ಸತ್ಯ ಅಂತ ಇದಕ್ಕೆ ಹೇಳ್ತಾರೆ. ಇದು ಮೂಲಕವಾಗಿ ಏನಾಗತ್ತೆ ಅಂದ್ರೆ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎರಡೂ ಸಿಕ್ಕತ್ತೆ ಅಂತ. ಯಾಕೆಂದ್ರೆ ಸತ್ಯ ಈ ಜ್ಞಾನ ಭಗವಂತನಿಗೆ ತುಂಬಾ ಪ್ರಿಯವಾದಂತು. ಯಾವುದಂದ್ರೆ ಯಥಾವಸ್ತು ಜ್ಞಾನ,
ಅದು ಹೇಗಿದೆ ಅಂತ ತಿಳ್ಕೊಂಡು ಹೇಗಿದೆ ಅಂತ ಧ್ಯಾನ ಮಾಡಿ ಹೇಗಿದೆ ಅಂತ ಅರ್ಪಣೆ ಮಾಡಿದ್ರೆ ಅವನಿಗೆ ಸಂತೋಷ ಆಗತ್ತೆ ಅಂತ. ಅದಕ್ಕೆ ಸತ್ಯ ಶಬ್ದ ಅನೇಕ ಬಾರಿ ಬಳಸ್ತಾರೆ. ತೈತ್ರೇಯದಲ್ಲಿ ಹೇಳೋವಾಗ್ಲೂ ಸತ್ಯಾತ್ಮಕಂ ತಾಮ್ ಅಂತ ಹೇಳ್ತಾರೆ. ಭಾಗವತದಲ್ಲಿನೂ ಅದು ಬರುತ್ತೆ. ಸೊ ಎಲ್ಲಾ ಕಡೆನೂ ಸತ್ಯ ಸತ್ಯ ಅಂತಾನೆ ಬರುತ್ತೆ. ಬಿಕಾಸ್ ಅದು ಒಂದು, ಇನ್ನೊಂದು ಇದು ಯಥಾವಸ್ತು ಜ್ಞಾನಂ ಅಂತ ಒಂದು ಅರ್ಥ ಇಟ್ಕೊಂಡಿವಿ. ಸತ್ಯಕ್ಕೆ ಬರುವಂತ ಎಲ್ಲವೂ ಇಲ್ಲೇ ಬಂದ್ಬಿಡುತ್ತೆ. ಸತ್ಯ ಶಬ್ದದಿಂದ ಅಷ್ಟ ಕರ್ತೃತ್ವ, ಒಂದ್ ಸತಿ ಹೇಳಿದೀನಿ, ಅಷ್ಟ ಕರ್ತೃತ್ವ ಬಂದ್ಬಿಡುತ್ತೆ. ಸೊ ಎಲ್ಲ ಭಗವಂತನ ಎಷ್ಟು ನಮ್ಗೆ ಚಿಂತನೆ ಮಾಡಕ್ ಆಗತ್ತೋ, ಬಟ್ ಟು ಸ್ಟಾರ್ಟ್ ವಿತ್ ನಾವು ಪೂಜೆ ಮಾಡುವಾಗ ನಮ್ಗೆ ಏನೇನು ಕಣ್ಣು ಮುಂದೆ ಕಾಣಿಸ್ತೋ ಆ ವಸ್ತುವನ್ನ ಇಟ್ಟುಕೊಂಡ್ರೆ ಆಯ್ತು. ಹೇಳೋವಾಗ ಸೂರ್ಯನ ನೋಡ್ತೀವಿ, ಆ ಕಿಟಕಿ ಕಟ್ಟನ್ ತೆಗೆದು ಸೂರ್ಯನ ನೋಡೋವಾಗ ಆ ಸೃಷ್ಟಿ ನೆನಪು ಬಂದ್ರೂ ಆಯ್ತು ನಮ್ಗೆ. ಸೊ ಯಥಾವಸ್ತು ಜ್ಞಾನ ಎಲ್ಲೆಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಮಾಡ್ತಾ ಕೂತೇ ಮಾಡಬೇಕು ಅಂತ ಒಂದು ಇಲ್ಲ. ಯಾವಾಗ ಏನ್ ವಸ್ತು ಯಾವಾಗ ದೇವ್ರ ನೆನಪು ಕೊಡ್ತಾನೋ ಅದು ಬಂದ್ರೆ ಅದೇ ಆಗತ್ತೆ, ಅದೇ ಸತ್ಯ ಅಂತ ಆಗತ್ತೆ. ಇದು ಒಂದು ಇದಕ್ಕೇನು ಸತ್ಯಂ ಶಿಕ್ಷೆ ಅಂತ ಹೇಳೋವಾಗ ಇದು ನಮಗೆ ಆ ಸತ್ಸಂಗದಲ್ಲಿ ಇದ್ರೆ ಮಾಡ್ತಾ 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 ನಮ್ಮ ಮನಸ್ಸು ಹೋಗ್ತಾ ಇರತ್ತೆ, ತಪ್ಪಾದ್ರೆ ತಿದ್ದುತ್ತಾರೆ, ಹೀಗಾಗತ್ತೆ. ಅದಕ್ಕೆ ಸತ್ಸಂಗ ಸಾಧು ಸಂಘ ಅಂತ ಹೇಳೋದು ಆ ಕಾರಣದಿಂದ. ಇದು ಬಿಟ್ಟು ನಾವು ಸ್ವಲ್ಪ ದೂರ ಹೋದ್ವಿ. ಯಾಕೆ ಅಂದ್ರೆ ನಮಗೆ ಇನ್ನೂ ಆ ಒಂದು ರಜೋ ತಮೋ ಗುಣವನ್ನ ನಾವು ಇನ್ನೂ ಗೆದ್ದಿಲ್ಲ. ಸೊ ಆದ ಕಾರಣದಿಂದ ಸ್ವಲ್ಪ ದೂರ ಸ್ವಲ್ಪ ದಿವಸ ಬೇರೆ ಹೋದ್ರೆ ಮನಸ್ಸು ಈಸಿಯಾಗಿ ಬರೋದಿಲ್ಲ ನಮ್ಗೆ. ಅದಕ್ಕೆ ಈ ಸಾಧು ಸಂಘ ಸಜ್ಜನರು ಇದು ತಿರ್ಗಾ ತಿರ್ಗಾ ಹೇಳ್ತಾನೆ ಇರ್ತಾರೆ. ಸೊ ಒಂದೊಂದಿಲ್ಲಿನು ಒಂದೊಂದು ಧರ್ಮದಲ್ಲಿನು ಅದು ಸೇರಿಸ್ಕೋಬೇಕು ನಾವು. ಭರತಾ ಮನಸವಾಸಂಗಂ ಸಾಧು ಸಂಘ ಇದು ಸೇರಿಸ್ಕೊಳ್ತಾ ಹೋಗ್ಬೇಕು ಒಂದೊಂದು ಧರ್ಮದಲ್ಲಿನು. ಸೊ ಇದು ಸತ್ಯ ಆಗತ್ತೆ. ಸತ್ಯ ಆದ ಮೇಲೆ ನೆಕ್ಸ್ಟ್ ಹೇಳೋದು ಅಭಯ ಹೇಳ್ತಾರೆ. ಈ ಅಭಯವು ಇದಕ್ಕೆ ರಿಲೇಟೆಡೇ ಆಗತ್ತೆ. ಅಭಯ ಅಂದ್ರೆ ಸೊ ಇಲ್ಲಿ ಅಭಯ ಅಂದ್ರೆ ಏನು ಅಂದ್ರೆ ಭಯ ಯಾಕೆ ಬರುತ್ತೆ ಅಂತ ಮುಂಚೆ ನೋಡಿದ್ವಿ. ಭಯ ಅಂದ್ರೆ ನಮ್ಗೆ ಭಯ ಇರೋದು ಯಾವ್ದಕ್ಕೆ ಅಂದ್ರೆ ನಾವು ಸ್ವತಂತ್ರ ಅಂಬೋ ಭಾವನೆ ಇದೆ ನಮ್ಮಲ್ಲಿ. ಅಂದ್ರೆ ನಾವು ಸ್ವತಂತ್ರ ಅಂತ ಭಾವನೆ ಆದ ಕಾರಣದಿಂದ ನಮಗೆ ಭಗವಂತ ಸ್ವತಂತ್ರ ಅಂಬೋದು ಪೂರ್ತಿ ಮನವರಿಕೆ ಆಗೋದಿಲ್ಲ. ಆದ ಕಾರಣದಿಂದ ಏನಾಗತ್ತೆ ಅಂದ್ರೆ ಇನ್ನೊಬ್ರು ನಮ್ಗೆ ಏನಾರು ಮಾಡಿದ್ರೆ ಏನು, ಇವರಿಂದ ಏನಾರು ಕಷ್ಟ ಆಗುತ್ತೆ, ನಮ್ಮ ಪಕ್ಕದ ಮನೆ ಆರ್ ಏನೋ ಟೆರರಿಸ್ಟ್ ಅಟ್ಯಾಕ್ ಇದನ್ನಿಂದ ಅಂತ ಈ ಭಯಗಳೆಲ್ಲ ಇರತ್ತೆ. ದ್ವಿತೀಯವೈ ಭಯ ಭವೇತ್ ಅಂತ ಆ ಒಂದು ಎರಡನೇದು ಅಂತ ಒಂದು ಪದಾರ್ಥ. ಎರಡನೇದು ಅಂದ್ರೆ ಸ್ವತಂತ್ರವಾದ ಎರಡನೇದು ಅಂತ ಅರ್ಥ ಆಗತ್ತೆ. ಅದು ಇದ್ದಾಗ ನಮ್ಗೆ ಭಯ ಬರತ್ತೆ. ಭಗವಂತನೇ ಸ್ವತಂತ್ರ, ಎಲ್ಲ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಆಗತ್ತೆ ಅಂತ ತಿಳ್ಕೊಂಡು ನಮ್ಮ ವಿವೇಕದಿಂದ ನಮ್ಗೆ ದೇವರು ಕೊಟ್ಟ ಬುದ್ಧಿಯಿಂದ ದೇವರು ಕೊಟ್ಟಿದ್ದಾನೆ ಅಂಬೋ ಇದಿಂದ ನಾವು ಮಾಡಿದ ಭಯ ಇರೋದಿಲ್ಲ. ಒಂದು ಆಗತ್ತೆ. ಇನ್ನೊಂದು ಅದು ಬರೋ ತನಕ ಏನ್ ಮಾಡಬೇಕು ಕರ್ತವ್ಯ ಅಂದ್ರೆ ಸಾಧು ಸಂಘದಲ್ಲೇ ಇದು ಬರುತ್ತೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಒಂದು ಲೆಕ್ಚರ್ ಕೊಟ್ಟು ಹೋಗೋದಲ್ಲ. ಲೆಕ್ಚರ್ ಕೊಟ್ರೆ ಕೇಳುವಾಗ ಚಂದಾಗಿ ತಂಪಾಗಿರುತ್ತೆ, ಹೋಗ್ಬಿಡ್ತೀವಿ ನಾವು. ಹಾಗಲ್ಲ, ಲೆಕ್ಚರ್ ಕೊಡೋದು ಒಂದು, ಆಮೇಲೆ ಆ ಲೆಕ್ಚರ್ ಕೊಟ್ಟದ್ದನ್ನ ಒಂದು ಗುರುಗಳು ಮಾಡುವಂತ ಕಾರ್ಯ ಏನು ಅಂದ್ರೆ ಕೊಟ್ಟದ್ದನ್ನ ಉಳಿಸಿ ಬೆಳೆಸುವಂತೆ ಇರಬೇಕು. ಅಂದ್ರೆ ಆ ಒಂದು ಶಿಷ್ಯನಲ್ಲಿ ಅದು ಸ್ಥಾಪನೆ ಆಗುವಂತೆ ತಿರ್ಗಾ ತಿರ್ಗಾ ಹೇಳಿ ಸ್ಥಾಪನೆ ಮಾಡುದು, ಅದೇ ಅಭಯ ಆಗತ್ತೆ. ಎಲ್ಲರಿಗೆ ಗೊತ್ತು ದೇವರೇ ಸ್ವತಂತ್ರ ಅಂತ, ಎಲ್ಲರಿಗೇನು ಗೊತ್ತು, ಇದ್ರನ್ನು ನಾವು ಮರ್ತೋಗ್ತೀವಿ. ಅದು ತಿರ್ಗಾ ತಿರ್ಗಾ ಹೇಳಿ ಅವರಲ್ಲಿ ಸ್ಥಾಪನೆ ಆಗುವಂತ ರೀತಿಯಿಂದ ಅನೇಕ ಮುಖದಿಂದ ಇದನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಅಭಯ ಆಗತ್ತೆ ಅಂತ. ಅದೇ ಭಯರಾಹಿತ್ಯ, ಭಯರಾಹಿತ್ಯ ದೇವರಿದ್ದಾನೆ, ದೇವ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಆಗತ್ತೆ ಅಂತ ಹೇಳಿ ಅವರಿಗೆ ಧೈರ್ಯವನ್ನ ಕೊಟ್ಟು ಆ ದೇವರ ಪ್ರಜ್ಞೆಯನ್ನ, ದೇವರು ಸ್ವತಂತ್ರ ಎಂಬ ಪ್ರಜ್ಞೆಯನ್ನ ಅವರಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ಅಭಯಂ ಅಂತಾರೆ. ಅಭಯ ಎಲ್ಲ ಆಶ್ರಮದಲ್ಲಿ ಇರೋರಿಗೇನು ಈ ಅಭಯ ಕ್ಷತ್ರಿಯರು ಅವ್ರು ಯಾವ ರೀತಿಯಿಂದ ಅಭಯವನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತು ಬ್ರಾಹ್ಮಣರಿಗೆ ಹೇಗೆ ಅಂತ ಹೇಳ್ತಾರೆ, ಐ ಮೀನ್ ಕ್ಷತ್ರಿಯರಿಗೆ ಹೇಗೆ ಬ್ರಾಹ್ಮಣರಾಗಿ ಇದು ಹೇಳ್ತಾರೆ. ಮತ್ತು ಆಶ್ರಮ ಧರ್ಮ ಗೃಹಸ್ಥಾಶ್ರಮ ಧರ್ಮದಲ್ಲಿನೂ ಈ ಅಭಯ ಕೊಡಬೇಕು. ನಮ್ಮಲ್ಲಿ ಎಷ್ಟಾಗತ್ತೋ ಅಷ್ಟು ಅಭಯ ಕೊಡಬೇಕು. ಸನ್ಯಾಸ ಆಶ್ರಮದಲ್ಲಿ ಅವ್ರಿಗೆ ಹೇಗೆ ಅಭಯ ಕೊಡ್ತಾರಂದ್ರೆ ಅವರು ಬಂದು ಆ ಯಾವ ಅವರು ಸನ್ಯಾಸ ಸ್ವೀಕಾರ ಮಾಡುವಾಗಲೇ ಅವರು ಒಂದು ಪ್ರತಿಜ್ಞೆ ಮಾಡ್ತಾರಂತೆ.
ಆ ಪ್ರತಿಜ್ಞೆ ಏನಂದ್ರೆ ನನ್ನಿಂದ ಯಾವ್ದಕ್ಕೆ, ನಾಲ್ಕು ಸತಿ ಹೇಳ್ತಾರೆ, ನನ್ನಿಂದ ಈ ಪಶು ಪಕ್ಷಿಗಳಿಗೆ ಭಯ ಇರಲ್ಲ, ನಾನು ಯಾರನ್ನು ಏನು ಮಾಡಲ್ಲ, ನಾನು ಅಭಯ ಜ್ಞಾನ ಕೊಟ್ಟು ಅಭಯ ಕೊಡ್ತೀನಿ, ನನ್ನಿಂದ ಯಾರಿಗೇನು ಭಯ ಇಲ್ಲ, ನಾನು ಯಾರನ್ನು ದ್ರೋಹ ಕ್ರೋಧ ಮಾಡೋದಿಲ್ಲ ಅಂಬೋ ಒಂದು ಅವರು ದೀಕ್ಷೆಯನ್ನ ತಕ್ಕೊಳ್ತಾರಂತೆ. ನಾವು ನಮ್ಮನ್ನು ಬಂದು ಆ ದೀಕ್ಷೆಯನ್ನ ತಕ್ಕೊಂಡು ನಾವು ಅಭಯ ನಮಗೆ ಕೆಳಗೆ ಇರೋರಿಗೆ ಅಭಯ ಕೊಡಬೇಕು, ಯಥಾಯೋಗ್ಯವಾಗಿ ಕೊಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದು ಅಭಯ ಆದ ಮೇಲೆ ನೆಕ್ಸ್ಟ್ ಬರೋದು ಇಷ್ಟೇ ಅಲ್ಲಿ ನಿಲ್ಸಿದ್ದಾರೆ. ಬಟ್ ಇದು ನೆಕ್ಸ್ಟ್ ಇದು ಬರೋದು ಬಂದು ಪ್ರಸಿದ್ಧವಾದ ಇರುವಂತಹ ನೆಕ್ಸ್ಟ್ ಬಂದು ಕ್ಷಮಾದಮ ಹೇಳ್ತಾರೆ. ಕ್ಷಮಾದಮ ಹೇಳ್ಬಿಟ್ಟು ಬೇರೆ ಹೇಳ್ತಾರೆ. ಕ್ಷಮಾದಮ ನೋಡೋಣ. ಕ್ಷಮಾದಮ ಅಂದ್ರೆ ನಾವು ನೋಡಿದೀವಿ, ಕ್ಷಮಾ ಅಂದ್ರೆ ಮನಿಷ್ಠ ಬುದ್ಧಿ ಅಂತ. ಮನಿಷ್ಠ ಬುದ್ಧಿ ಅಂದ್ರೆ ದೇವರಲ್ಲಿ ಮನಸ್ಸನ್ನ ನಿಲ್ಲಿಸೋದು ಕ್ಷಮ ಅಂದ್ರೆ ಏನ್ ನಿಲ್ಸಬೇಕು ದೇವರಲ್ಲಿ ಮನಸ್ಸು ಹೇಗೆ ನಿಲ್ಸಬೇಕು ಅಂದ್ರೆ ಮನ್ನಿಷ್ಠದ ಬುದ್ಧಿ ಅಂತ ಹೇಳ್ತಾರೆ. ದೇವರೇ ಇಷ್ಟ ಅಂಬೋದು ಅದನ್ನ ಭೀಮಸೇನ ದೇವರು ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿದಾಗೆ ವಿದುರ ಧರ್ಮನೇ ಶ್ರೇಷ್ಠ ಅಂತ ಹೇಳ್ತಾರೆ. ಆಮೇಲೆ ಅರ್ಜುನ ಬಂದು ಅರ್ಥ ಶ್ರೇಷ್ಠ ಅಂತ ಹೇಳುವಾಗ ಭೀಮಸೇನರು ಅರ್ಥ ಶ್ರೇಷ್ಠ ಅಂತ ಅಷ್ಟೇ ಹೇಳಲ್ಲ, ಅರ್ಥ ಶ್ರೇಷ್ಠ ಬಟ್ ಕಾಮ ಮೋಸ, ಕಾಮ ಬಂದು ನಮ್ಗೆ ಅಧಃಪಾತಕ್ಕೆ ತಳ್ಳತ್ತ ಅಂತ ಕಾಮವನ್ನ ನಿಂದನೆ ಮಾಡುತ್ತಾನೆ ಅರ್ಜುನ. ಆವಾಗ ಭೀಮಸೇನರು ಎದ್ದು ಕಾಮವೇ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಕಾಮ ಅಂಬೋದಕ್ಕೆ ಅಲ್ಲಿ ಆಚಾರ್ಯರು ವಿವರವಾಗಿ ತುಂಬಾ ವಿಸ್ತಾರವಾಗಿ ಅಲ್ಲಿ ಕೊಡುವಾಗ ಕಾಮ ಅಂಬೋದಕ್ಕೆ ಇಷ್ಟ ಇಚ್ಛಾ ಅಂತ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ಇಷ್ಟ ಅಂಬೋ ಅರ್ಥವನ್ನ ಕೊಡ್ತಾರೆ, ಇಷ್ಟ ಅಂಬೋ ಅರ್ಥವನ್ನ ಕೊಡ್ತಾರೆ. ಸೊ ಇಲ್ಲಿ ಆ ಅರ್ಥವನ್ನೇ ಶಮ ಮನ್ನಿಷ್ಠದ ಅಂದ್ರೆ ಭಗವಂತನೇ ಇಷ್ಟ ಅಂತ ತಿಳ್ಕೊಳ್ಳುವ ಬುದ್ಧಿ, ಏನೇ ಮಾಡಿದ್ರು ಅದು ಇಷ್ಟ. ಪುರುಷಾರ್ಥ ಯಾವಾಗ ಆಗತ್ತೆ, ಒಂದು ಪುರುಷಾರ್ಥ ಅಂತ ಹೇಳಿದ್ರೆ ಅದು ಇಷ್ಟ ಆಗಬೇಕು, ಇಷ್ಟ ಭಗವಂತ ನಮಗೆ ಇಷ್ಟ ಆಗಬೇಕು. ಭಗವಂತ ಇಷ್ಟ ಆಗದೇ ಇದ್ರೆ ಇಷ್ಟಕ್ಕೆ ಆಪೋಸಿಟ್ ಬಂದು ಆ ದುಃಖ ಅಂದ್ರೆ ದುಃಖ ಅಂದ್ರೆ ಅಂದಂತನಸು ನರಕ ಮುಂತಾದ್ದು, ಯಾರಿಗೇನೋ ಅದು ದುಃಖ ಯಾರಿಗೇನೋ ಇಷ್ಟ ಆಗೋದೇ ಇಲ್ಲ. ಇಷ್ಟ ಅಂದ್ರೆ ಭಗವಂತನೇ ಇಷ್ಟ. ಸೊ ಆ ಭಗವಂತನಲ್ಲಿ ಬುದ್ಧಿಯನ್ನ ಅವನೇ ಇಷ್ಟ ಅಂತ ಹೇಳೋದು. ಎಲ್ಲವೂ ನಾವು ಮಾಡುವಂತ ಸಾಧನೆಯೂ ನಮ್ಗೆ ಇಷ್ಟವೇ ಆಗಿದೆ, ಧರ್ಮವೂ ನಮ್ಗೆ ಇಷ್ಟವೇ ಆಗತ್ತೆ, ಕಾಮವೂ ನಮ್ಗೆ ಇಷ್ಟ, ಅರ್ಥನೇ ನಮ್ಗೆ ಇಷ್ಟವೇ ಆಗತ್ತೆ. ಯಾಕೆ ಅದು ಅದು ಮೂಲಕವಾಗಿ ನಮ್ಗೆ ಭಗವಂತ ಸಿಕ್ತಾನ, ಆದ ಕಾರಣದಿಂದ ಎಲ್ಲವೂ ಇಷ್ಟ ಆಗತ್ತೆ. ಸೊ ಭಗವಂತನಲ್ಲಿ ಭಗವಂತನೇ ಇಷ್ಟ, ಅವನಿಗೆ ಪ್ರೀತಿಯಾದದನ್ನ ಮಾಡುವುದು, ಹಾಗೆ ಭಗವಂತನಲ್ಲಿ ಮನಸ್ಸನ್ನ ಯಾವತ್ತು ಇರೋದು ಶಮ ಅಂತ ಆಗತ್ತ. ಉಪಶಮ ಅಂದ್ರೆ ಹತ್ರ ಹೋಗೋದು, ಭಗವಂತನ ಹತ್ರ ಹೋಗೋದು ಉಪಶಮ ಆಗತ್ತೆ. ಆ ಭಗವಂತನಲ್ಲಿ ಅವನೇ ಸುಖವನ್ನ ಕೊಡ್ತಾನಂತ ಚಿಂತನೆ ಮಾಡುತ್ತಾ ಅವನೇ ಇಷ್ಟ ಅಂತ ಭಗವಂತನಲ್ಲಿ ಮನಸ್ಸಿಡಬೇಕು. ಶಮಾದಮ ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಇಂದ್ರಿಯವನ್ನ ಅದು ಇಂದ್ರಿಯ ನಿಗ್ರಹ ಪ್ರಕರಣದಲ್ಲೇ ಬಂದಿದೆ, ಇಂದ್ರಿಯ ನಿಗ್ರಹ ಹಿಂದೆನೆ ಹೇಳಿದ್ದಾರೆ. ಬಟ್ ಇಲ್ಲಿ ಏನು ನಿಗ್ರಹ ಅಂದ್ರೆ ಇಲ್ಲಿ ಬೇರೆ ಅರ್ಥ ಕೊಡ್ತಾರೆ. ನಿಗ್ರಹ ಅಂದ್ರೆ ಇಂದ್ರಿಯಗಳು ಒಂದೊಂದು ಇಂದ್ರಿಯದಲ್ಲಿನು ನಿತರಾಂ ಗ್ರಹಣ ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಅಂದ್ರೆ ಕಂಟ್ರೋಲಿಂಗ್ ಅಂತ ನಮ್ಗೆ ಒಂದು ಅರ್ಥ ಗೊತ್ತಿದೆ. ಒಂದೊಂದು ಇಂದ್ರಿಯವನ್ನು ಕಂಟ್ರೋಲ್ ಮಾಡಬೇಕು ಅಂತ. ಅದು ಯಾವ ಕಂಟ್ರೋಲ್ ಮಾಡೋದು ಅಂದ್ರೆ ಒಂದೊಂದು ಇಂದ್ರಿಯಗಳ ಮೂಲಕವಾಗ ಆ ಭಗವಂತನನ್ನು ನೆನಪು ಮಾಡಿಕೊಳ್ಳೋದು, ಇತರ ಭಗವಂತನನ್ನ ಗ್ರಹಣ ಮಾಡೋದು, ವಿಷಯವನ್ನ ಬಿಟ್ಟು ಭಗವಂತನನ್ನ ಗ್ರಹಣ ಮಾಡೋದು ಇಂದ್ರಿಯ ನಿಗ್ರಹ ಅಂತ ಆಗತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಇಂದ್ರಿಯವನ್ನ ನಿಗ್ರಹ ಮಾಡಿ ಅದಕ್ಕೆ ದಮ ಅಂಬೋದು ಸಮದಮ ಅಂತಾನೆ ಒಟ್ಟಿಗೆ ಹೋಗುತ್ತೆ. ಇಂದ್ರಿಯಗಳಲ್ಲಿ ಭಗವಂತನನ್ನ ತಿಳಿದು ಅವನಲ್ಲಿ ಮನಸ್ಸನ್ನ ಇರೋದು, ಸಮಾದಮ ಒಟ್ಟಿಗೆ ಹೋಗುತ್ತೆ. ಸೊ ನಾವು ಏನೇ ಪದಾರ್ಥ ಸೊ ಏನ್ ಹೇಳ್ತಾರಂದ್ರೆ ಪಂಚ ತನ್ಮಾತ್ರೆ ಪಂಚೇಂದ್ರಿಯಗಳಿಂದ ನಾವು ಪ್ರತಿ ವಿಷಯವೂ ಭಗವಂತ ಕೊಟ್ಟಿದ್ದು ಭಗವಂತನ ಪರವಾಗ ಚಿಂತನೆ ಮಾಡ್ಲಿಕ್ಕೆ ಕಲಿಬೇಕು. ಕಲಿತು ಭಗವಂತನಲ್ಲಿ ಅವಾಗ ಆಟೋಮ್ಯಾಟಿಕ್ ಆಗ ಭಗವಂತನಲ್ಲಿ ಮನಸ್ಸು ನಿಲ್ಲತ್ತಂತ ಹೇಳ್ತಾರೆ. ಬದಲಿ ಇಲ್ಲಿ ಕೃಷ್ಣಾರ್ಪಣ.